వృందావనగతం వందే బ్రహ్మరుద్రయంద్రబంధితం స్వాంతస్థానంతయాయ పూర్ణ జ్ఞానరసనస ఉత్తుంగవాక్తరంగాయ మధుదుగ్ధాభ్యయే నమః. గురుమఖిల గుణజ్ఞం సద్గుణైకాభివాసం శమదమపరినిష్టం సత్వనిష్టం వరిష్టం సకల సుజన శిష్టం నిత్య నిర్ధూత కష్టం హయముఖపదనిష్టం మాం భజంతు ప్రపన్నాః పూజ్యాయ రాఘవేంద్రాయ సత్యధర్మరతాయ చ భజతాం కల్పవృక్షాయ నమతాం కామధేనవే నీలాకరాక్షితానంతలీలా గోపాలపాలితాన్ విద్యాపయోనిధీన్ వందే బ్రహ్మ విద్యా గురున్మమ బ్రహ్మచర్య హరిప్రీతి సువిద్యావాదశాలినః ఇష్టదాన్ కష్టహర్తృన్నః విద్యామాన్యాన్ మునీన్ నమః. వాదిరాజపదద్వంద్వ వారిజాసప్తమానసాన్ విశ్వప్రియ గురున్ వందే మందోహం ధీమి శుద్ధయే సత్యం సత్యం పునఃసత్యం విశ్వతీర్థప్రసాదతః. సర్వే కామా భవంత్యేవ శుభతో బింబసన్నిధౌ చింతామణిం సభక్తానాం కల్పవృక్షం చ కామదం స్వామినం త్వాం రఘుప్రేమతీర్థం వందే హ్యభీష్టదం. శ్రీ గురుభ్యో నమః. హరిః ఓం. ఓం జన్మాద్యస్య యతోన్వయాదితరతశ్చాధ్యైష్వభిఘ్నస్వరాట్ తేనే బ్రహ్మహృదాయాదికవయే ముహ్యంతి యం సూరయః తేజోవారిమృదాం యథా వినిమయో యత్ర త్రిసర్గో మృషా ధామ్నా త్వేన సదా నిరస్తభుభకం సత్యం పరం ధీమహి. శ్రీ గురుభ్యో నమః. హరిః ఓం. కృష్ణ బాలలీలగన్న తోరి ಜನರನ್ನ ಸಂತೋಷಗೊಳಿಸ್ತಾ ಬರ್ತಾ ಇದ್ದಾನೆ. ಅವನ ಲೀಲೆಗಳ ಮಹಿಮೆಯನ್ನ ತಿಳ್ಕೊಂಡವರಿಗೆ ಆನಂದ, ಗೊತ್ತಿಲ್ಲದವರಿಗೆ ಅವನೊಬ್ಬ ಮಾಮೂಲು ಮನುಷ್ಯ. ಎಲ್ಲರ ಜೊತೆಗೇ ಇದ್ದ, ಯಾರಿಗೂ ಗೊತ್ತಿಲ್ಲ. ಕೊನೆಗೆ ಅಪ್ಪ ಅಮ್ಮನ ಕಣ್ಣಿಗೂ ಕೂಡ ಎಲ್ಲರ ಮಗನಂತೆ ನಮಗೂ ಒಬ್ಬ ಮಗ, ಈ ತರ ಇತ್ತು. ಆದರೆ ಹುಡುಗ ಇದ್ದಾಗಲಿಂದ ಆತ ತೋರಿದ ಅತಿಮಾನುಷ ಚರ್ಯಗಳು, ಅದು ಅವರಲ್ಲಿ ಚೂರು 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 ಜ್ಞಾನ ಹುಟ್ಟಾಗ್ತಾ ಬರ್ತಾ ಇತ್ತು. ದೇವರನ್ನ ದೇವ ಅಂತ ಗುರುತಿಸಲಿಕ್ಕೆ ಬೇಕಾದ ಪುರಾವೆಗಳು, ಚೂರು ಚೂರು ಚಿಕ್ಕ ಚಿಕ್ಕ ಪುರಾವೆಗಳು, ಇವ ನಮ್ಮಂತೆ ಅಲ್ಲ ನಮಗಿಂತ ವಿಲಕ್ಷಣ ಅಂತ ತೋರಲಿಕ್ಕೆ ಬೇಕಾದ್ದು ಮನಸ್ಸಿನಲ್ಲಿ ಒದಗ್ತಾ ಬಂತು. ಬೃಂದಾವನಕ್ಕೆ ಕರಕೊಂಡು ಹೋಗ್ತಾ ಇದ್ದಾನೆ ಎಲ್ಲರನ್ನು ಕೂಡ. ಆಲೋಚನೆ ಬಂತು, ಕೃಷ್ಣನಿಗೆ ತುಂಬಾ ತೊಂದರೆ ಆಯಿತು ಎಲ್ಲರಿಂದ. ಪೂತನ ಬಂತಲ್ವಾ, ಬೃಂದಾವನ ಹೊರಟಿದ್ದ, ಪೂತನ ಸಂಹಾರ ಆಯಿತು, ಶಕಟಾಸುರ ಸಂಹಾರ ಆಯಿತು, ನಂತರ ತೃಣಾವರ್ತನ ಸಂಹಾರ ಆಯಿತು, ವತ್ಸಾಸುರ ಅವನೂ ಬಂದ, ಅವನ ಸಂಹಾರ ಆಯಿತು. ಆಕಳಗಳ ಮಧ್ಯೆ ಆಕಳ ಕರುವಿನಂತೆ ಬಂದ, ಗೋ ವತ್ಸ ರೂಪದಲ್ಲಿ ಬಂದ, ಅವನನ್ನು ಸಂಹಾರ ಮಾಡಿದ ಕೃಷ್ಣ. ಇಷ್ಟೆಲ್ಲ ಆದ ಮೇಲೆ ಎಲ್ಲರಿಗೂ ಬಂತು, ಕೃಷ್ಣನಿಗೆ ಕಂಸನ ಉಪದ್ರವ ಜಾಸ್ತಿ ಆಗ್ತಾ ಇದೆ ಮಗುವಿಗೆ, ಆದ್ದರಿಂದ ಬೃಂದಾವನಕ್ಕೆ ಹೋಗೋಣ ಎಲ್ಲರೂ ಅಂತ. ಆದರೆ ಬೃಂದಾವನಕ್ಕೆ ಹೋಗಬೇಕು ಅಂತ ನೋಡಿದಾಗ ಕೆಲವರಿಗೆ ಬೇಡ ಅಂತ ಕಾಣಿತು. ಆಗ ಕೃಷ್ಣ ಹರಿವಂಶದಲ್ಲಿ ಬರುತ್ತೆ, ಮೈಯಿಂದ ತೋಳಗಳ ಸೃಷ್ಟಿ ಮಾಡಿದ. ವಾದಿರಾಜರು ಉಲ್ಲೇಖ ಮಾಡುತ್ತಾರೆ ಇದನ್ನ, ಮೈಯಿಂದ ತೋಳಗಳ ಸೃಷ್ಟಿ ಮಾಡಿ ಅದರಿಂದ ಎಲ್ಲರನ್ನ ಹೆದರಿಸಿದ. ಪ್ರತಿಯೊಂದು ತೋಳಕ್ಕೂ ಶ್ರೀವತ್ಸ ಚಿಹ್ನೆ ಇತ್ತಂತೆ, ಎಲ್ಲ ಅವನದ್ದೇ ರೂಪಗಳು, ಅವನಿಂದ ಬಂದದ್ದು. ತಗೊಳ್ತೇನೆ ಟ್ಯಾಬ್ಲೆಟ್ ಅಂತ. ಕೃಷ್ಣ ಬೃಂದಾವನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಎಲ್ಲರನ್ನು ಕೂಡ. ಪರಿಸ್ಥಿತಿ, ಯಾರು ನಡೀಲಿಕ್ಕಾಗಲ್ಲ ಅವರು ಗಾಡಿಯಲ್ಲಿ ಬರ್ತಾ ಇದ್ದಾರೆ, ಎತ್ತಿನ ಗಾಡಿಯಲ್ಲಿ. ಯಾರಿಗೆ ನಡೀಲಿಕ್ಕಾಗುತ್ತೆ ಅವರೆಲ್ಲ ನಡ್ಕೊಂಡು ಬರ್ತಾ ಇದ್ದಾರೆ. ಹರಿವಂಶ ಕೇಳಬೇಕು, ಪೂರ್ಣ. ಭಾಗವತ ಕೃಷ್ಣನ ಚರಿತ್ರೆಯನ್ನು ಹೇಳಿದ್ರು ಕೂಡ ದಶಮಸ್ಕಂಧ ಪೂರ್ಣವಾಗಿ ಎಡಬಿಡದೆ ಹೇಳಿದ್ದು ಯಾವುದು ಅಂದ್ರೆ ಹರಿವಂಶ. ಬಹಳ ವಿಸ್ತಾರವಾಗಿ ಹೇಳ್ತಾರೆ. ಅಲ್ಲಿ ವಿಸ್ತಾರ ನೋಡಿದಾಗ ಕೃಷ್ಣನ ಅದ್ಭುತ ವರ್ಣನೆ ಕಾಣುತ್ತೆ. ಎಲ್ಲರೂ ಹೊರಟಿದ್ದಾರೆ, ಅವರೆಲ್ಲರೂ ಕೂಡ ಬೆಳೆಸಿಕೊಂಡ ಪ್ರಾಣಿಗಳು, ಆಕಳು ಏನು ಪ್ರಾಣಿಗಳಿತ್ತು ಎಲ್ಲ ಅವ್ರ ಹಿಂದೆ ಹೊರಡಿತ್ತು. ಪಕ್ಷಿಗಳು ಕೂಡ ಅವರ ತಲೆ ಮೇಲೆ ಕೂತ್ಕೊಂಡು ಹೋಗ್ತಾ ಇರುತ್ತೆ. ಎಲ್ಲರೂ ಹಾಡಿ ಹೇಳ್ತಾ ಹೋಗ್ತಾ ಇದ್ದಾರೆ. ಎಲ್ಲ ಕೃಷ್ಣ ಇದ್ದಾನೆ, ಎಲ್ಲರ ಕೇಂದ್ರವೆಂದು ಕೃಷ್ಣ. ಅವನನ್ನೇ ನೋಡುತ್ತಾರೆ, ಅವನನ್ನೇ ಹಾಡುತ್ತಾರೆ ಎಲ್ಲರೂ. ಅವನನ್ನು ನೋಡುತ್ತಾ ಎಲ್ಲ ಮರೀತಾ ಇದ್ದಾರೆ. ಗೊತ್ತು ಉತ್ತರ ಕಡೆ ಎಷ್ಟು ಬಿಸಿಲಿರುತ್ತೆ ಅಂತ. ಡೆಲ್ಲಿ ಅಥವಾ ಹರಿದ್ವಾರಕ್ಕೆ ಹೋದ್ರೆ ಗೊತ್ತಾಗುತ್ತೆ, ಭೀಕರ ಬಿಸಿಲು. ಎಲ್ಲ ಆಚೆ ಎಲ್ಲ ಬರೋದಿವೆಲ್ಲ, ಗೋಕುಲ ಮಥುರಾ ಎಲ್ಲ ವಿಪರೀತ ಬಿಸಿಲು. ಆ ಬಿಸಿಲಿನಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಕಳಗು ತಾಪ, ಮೇಲೂ ತಾಪ, ಒಳಗೂ ತಾಪ, ಏನಪ್ಪ ಎಲ್ಲ ಕಡೆ ತಿರುಗಬೇಕಾಗ್ತಾ ಇದೆಯಲ್ಲ, ಕಂಸನ ಕಾಟ ಅಂತ ಇವೆಲ್ಲ ಹೋಗುವಾಗ ಎಲ್ಲಾ ತಾಪದರಿಂದ ಅವರಿಗೆ ಬಿಡುಗಡೆ ಮಾಡಿದ್ದೇನು? ಕೃಷ್ಣನ ಚಿಂತನೆ, ಕೃಷ್ಣನ ರೂಪ ದರ್ಶನ ಆನಂದ ಕೊಡ್ತಾ ಇದೆ. ಕೃಷ್ಣ ಎಲ್ಲರ ತಾಪ ಪರಿಹಾರ ಆಗ್ಲಿಕ್ಕೆ ವೇಣುಗಾನ ಮಾಡಿದನಂತೆ. ಮಾಡಿದರೆ ಎಲ್ಲರ ಮನಸ್ಸಿನ ತಾಪ ಪರಿಹಾರ ಆಗಿ ಶಾರೀರಿಕ ತಾಪವೂ ಪರಿಹಾರ ಆಯ್ತಂತೆ. ಆನಂದವಾಗಿ ಕುಣಿತಾ ಹೊರಡುತ್ತಾ ಇದ್ದಾರೆ. ಇದಯ್ಯ ಯಾತ್ರೆ ಅಂದ್ರು, ನಾವು ಕೃಷ್ಣನ ಜೊತೆ ಮಾಡಿಕೊಂಡು ನಮ್ಮ ಯಾತ್ರೆ ಹೊರಟರೆ, ಅವನನ್ನೇ ಕೇಂದ್ರ ಬಿಂದುವಾಗಿ ಇಟ್ಟುಕೊಂಡ್ರೆ ಬಿಸಿಲೇನು ಬಿಡಲಿಲ್ಲ ಅವರನ್ನ, ಆದರೆ ಅದು ತಾಕಲಿಲ್ಲ ಅವರಿಗೆ. ಹಾಗೆ ಸಂಸಾರದ ಕಷ್ಟಗಳೇನು ಬಿಡಲ್ಲ, ಆದರೆ ಅದು ಯಾವುದು ನಮಗೆ ತೊಂದರೆ ಕೊಡಲ್ಲ. ಆ ರೀತಿಯಲ್ಲಿ ಕೃಷ್ಣ ಕರ್ಕೊಂಡು ಹೋದ. ಮನೆ ಶಿಫ್ಟಿಂಗ್ ಮಾಡ್ತಾ ಇರ್ತೇವೆ, ಯಾರ ಗೊಡವೆ ಅವರದ್ದೇ, ತಂದೆ ತಾಯಿಗಳು ದೊಡ್ಡವರದ್ದೆಲ್ಲ ಆ ಪದಾರ್ಥ ಎಲ್ಲ ಎಲ್ಲಿ ಸೇರಿಸಬೇಕು ಅದು ನೋಡ್ತಾ ಇರ್ತಾರೆ. ಅದರಲ್ಲೂ ಆದಷ್ಟು ಸಾಮಾನು ಕಡಿಮೆ ಮಾಡಬೇಕು, ಶಿಫ್ಟ್ ಆದಾಗೆಲ್ಲ ಹೋಗುತ್ತೆ, ಒಂದು ಉಪಯೋಗ ಮಾಡಲ್ಲ, ಆಟಕ ಏರಿ ಕೊಡುತ್ತೆ. ಆ ಮೇಲೆ ಅಟ್ಟದಲ್ಲಿ ಪದಾರ್ಥಗಳೇನಿರುತ್ತೆ, ಅಪರೋಕ್ಷ ಜ್ಞಾನ ಆಗುವವರೆಗೂ ಬಳಸೋದಿಲ್ಲ ಅದನ್ನ, ಎಲ್ಲ ಹಾಗೆ ಕೂತಿರುತ್ತೆ. ಕೊಳ್ಳಿಕ್ಕೆ ಮನಸ್ಸು ಬರಲ್ಲ, ಅಲ್ಲೇ ಇರುತ್ತೆ, ಉಪಯೋಗ ಮಾಡಲ್ಲ. ಮನೆ ತುಂಬಾ ಸಾಮಾನು ಅಲ್ವಾ, ಅದು ನೋಡಿ ಕಾಮನ್ ಸಬ್ಜೆಕ್ಟ್ ಇದೆ ಎಲ್ಲರಿಗೂ ಕೂಡ, ಎಲ್ಲರ ಮನೆಯಲ್ಲೂ ಕಾಮನ್ ಇದೆ. ಅದು ಚಿತ್ರ, ಯಾರ ಮನೆಯಲ್ಲೂ ಕೂಡ ಸಾಕಪ್ಪ ಅಂತಿಲ್ಲ, ಎಲ್ಲ ಬೇಕು ಬೇಕು ಅಂತಾನೆ, ಯಾವ್ದು ಬಳಸಲ್ಲ, ಎಲ್ಲ ಹಾಗೆ ಇದೆ. ಆ ರೀತಿಯಲ್ಲಿ ಎಲ್ಲರೂ ಕೂಡ ಹಾಗೆ ಆಡುವಾಡುವಾಗ ಆ ಪದಾರ್ಥಗಳು ತೆಗೆಯುವಾಗ, ಸಾಮಾನು ತೆಗೆಯುವಾಗ ಹಳೆಯದೆಲ್ಲ ಉದುರಿ ಬಿಡ್ತಾ ಇರುತ್ತೆ. ಅದರಲ್ಲಿ ಈ ಮಕ್ಕಳೆಲ್ಲ ನಂಗದು ಬೇಕು ನಂಗಿದು ಬೇಕು ಅಂತ ಕಿತ್ತು ತಗೊಳ್ತಾ ಇರ್ತಾರೆ. ನಾನಾ ಗಂಧರಗೋಳ, ಯಾವುದು ಚಿಕ್ಕ ಮಕ್ಕಳಿದ್ರೆ ಮನೆಯಲ್ಲಿ ಶಿಫ್ಟಿಂಗ್ ಎಂಬುದು ಬಹಳ ಕಷ್ಟ. ಹಾಗೆ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಅಲ್ಲಿಗೆ ಹೋಗಿದ್ದೇವೆ ಮನೆ ಕಟ್ಕೋಬೇಕು, ಅಲ್ಲಲ್ಲಲ್ಲಿ ಮನೆ ಕಟ್ಕೋಬೇಕು, ಎಷ್ಟು ಜನ ಇದ್ದಾರೆ ಅವರೆಲ್ಲ ನೋಡ್ಕೋಬೇಕು ಅಂತ ಎಲ್ಲರ ತಲೆಯಲ್ಲಿ, ಈ ಮಕ್ಕಳ ತಲೆಯಲ್ಲಿ, ಆಟಕ್ಕೆಲ್ಲಿ ಎಲ್ಲಿ ನೋಡಬೇಕು ಏನಿದೆ ಅವರ ಗೊಡವೆ ಅವ್ರದ್ದು ಪಾಪ, ಯಾ ಎಲ್ಲರೂ ಬ್ಯುಸಿ ಆಗಿದ್ದಾರೆ. ಕೃಷ್ಣ ಎಲ್ಲರೂ ಸೇರಿದ್ರಂತೆ, ದೊಡ್ಡವರು ನೋಡ್ಕೊಂತಾರೆ ಮೇಕದ್ದೆಲ್ಲ, ನಮ್ಮದೆಲ್ಲ ನೋಡಿಕೊಳ್ಳೋಣ ಅಂತ ಆಟದ ಸಾಮಾನು ತಗೊಂಡು ಎಲ್ಲೆಲ್ಲಿ ಆಟ ಆಡಬೇಕು, ಇದೇ ಆಟ ಇಲ್ಲಿ ಇದ್ಯಾವ ಚೆನ್ನಾಗಿದೆ ಎಲ್ಲ ನೋಡ್ತಾ ಹೋಗ್ತಾ ಇದ್ದಾರೆ. ನೋಡಿದರೆ ದೊಡ್ಡ ಮರ, ಅಶ್ವತ್ಥ ವೃಕ್ಷ, ಭಾಂಡೀರ ವಟ ಅಂತ ಹೇಳ್ತಾರೆ ವಟವೃಕ್ಷ. ನೋಡ್ತಾರೆ ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ಏರಲಿಕ್ಕೂ ಚೆನ್ನಾಗಿದೆ. ದೊಡ್ಡ ಹಳೆಯ ವೃಕ್ಷ ಆದರೆ ಅದಕ್ಕೆಲ್ಲ ಮೊದಲು ಗಟ್ಟಿಗಟ್ಟಿಯಾಗಿದ್ದು ಅಂದ್ರೆ ಚೂರು ಗರುಕಾಗಿರುತ್ತೆ, ಏರಲಿಕ್ಕೂ ಸುಲಭ, ಚೆನ್ನಾಗಿ ಗಿಡ ಏರಬಹುದು, ಅದರಲ್ಲಿ ತೊಟ್ಟಲು ಹಾಕೊಂಡು ತೂಗಬಹುದು, ಎಲ್ಲ ಪ್ಲಾಂಟ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಸುತ್ತು ಆ ಗಿಡ ಸುತ್ತು ಆಟ ಆಡ್ತಾರೆ, ತಿರುಗ್ತಾ ಇದ್ದಾರೆ. ಓ ಗಡಿಬಿಡಿಯೋ ಗಡಿಬಿಡಿ, ಬಹಳ ಚೆನ್ನಾಗಿದೆ ಅಂತೆ. ನಂತರ ಆಕಳುಗಳನ್ನ ಬಿಟ್ಟಿದ್ದಾರೆ, ಆಕಳುಗಳಿಗೆ ಸಂಭ್ರಮ, ಎಷ್ಟು ಒಳ್ಳೆ ಮೇವು ಸಿಗ್ತಾ ಇದೆ. ಅವುಗಳು ಯಾರ ಕಡೆ ನೋಡ್ತಾ ಇಲ್ಲ, ತಿನ್ನೋದ್ರಲ್ಲೇ ಕಾರ್ಯಕ್ರಮ, ಅದು ಬಹಳ ಬ್ಯುಸಿ ಆಗಿದೆ ಎಲ್ಲ ಆಕಳುಗಳೆಲ್ಲ, ಎಲ್ಲ ಚೆನ್ನಾಗಿದೆ ಅಂದ್ರು. ಅಷ್ಟರೊಳಗೆ ಕೃಷ್ಣ ಆ ವೃಕ್ಷದ ಮೇಲೆ ಕೂತುಕೊಂಡು ಮೊರಡಿಗಾನ ಬಾರಿಸ್ತಾ ಯಾರಿಗೂ ಶ್ರಮ ಇಲ್ಲದೆ ನೋಡುತ್ತಾ ಇದ್ದಾನೆ. ನಂತರ ಆಕಳುಗಳನ್ನ ಕಾಯುವ ಕಾರ್ಯಕ್ರಮ, ಜಗತ್ತನ್ನೇ ಕಾಯುವಂತಹ ಸ್ವಾಮಿ ಯಾರಿಗೂ ಗೊತ್ತಿಲ್ಲದೆ ಆ ಹಳ್ಳಿಯಲ್ಲಿ ಆಕಳುಗಳನ್ನ ಎಲ್ಲಾ ತನ್ನ ಗುಂಪಿನ ಜೊತೆಗೆ ಹೋಗ್ತಾ ಇದ್ದಾನೆ. ಒಂದೋ ಎರಡು ಲಕ್ಷಾಂತರ ಆಕಳು, ಸಮುದ್ರದಂತೆ ಬಿಳಿ ಸಮುದ್ರ, ಮಧ್ಯ ಕೃಷ್ಣ, ಕಪ್ಪು ಕೃಷ್ಣ, ಬಹಳ ಚೆನ್ನಾಗಿದ್ದಾನಂತೆ. ಆ ಕೃಷ್ಣ ತನ್ನ ಗುಂಗುರು ಕೂದಲನ್ನ ಅದು ಮುಂದೆ ಬೀಳುತ್ತಾ ಇದೆ, ಅದನ್ನ ಹಿಂದಕ್ಕೆ ಅಂದುಕೊಳ್ತಾ ಹಾಗೆ ಆ ಆಕಳಗಳನ್ನ ಸೆರಗಿನಿಂದ ಒರೆಸ್ತ, ತನ್ನ ಶಾಲಿನಿಂದ ಒರೆಸ್ತ, ತಿನ್ನು ತಿನ್ನು ಅಂತ ಹುಲ್ಲನ್ನ ತಿನ್ನಿಸ್ತ. ಒಂದು ತಿಂಗಳ ಕರುಗಳು ಒಂದು ವರ್ಷದ ಕರುಗಳಂತೆ ಆನಂದದಿಂದ ಬೆಳೆದವು. ಕಾದನ ವತ್ಸವ ಹರಿಕಾದನ ಅಂದ್ರು. ಆ ಕರುಗಳ ದನಗಳ ಕೊರಳಲ್ಲಿ ಸರಪಳಿಗಳಿದ್ದವು. ಕನಕ ರಜದ ಸರಪಳಿ, ಬಂಗಾರದ ಸರಪಳಿ, ಬೆಳ್ಳಿ ಸರಪಳಿಗಳಿದ್ವು ಅಂತ. ನಮ್ಗೆ ಹಾಕೊಳಿಕ್ ಚೈನ್ ಇರಲ್ಲ, ಅದಕ್ಕೇನು ಸರಪಳಿ ಇರ್ತಾವಾಗ, ಅಷ್ಟು ಚೀಪಿತ್ತ ಏನೋ ಇಲ್ಲ, ಅವರು ಸಂಪದ್ಭರಿತರಾಗಿದ್ರು. ನಂತರ ಕೃಷ್ಣ ಆಕಳನ್ನ ಕಾಯ್ತಾ ತನ್ನ ಮುರಳಿ ಗಾನ ಮಾಡುತ್ತಾ ಇದ್ದರೆ ಅಲ್ಲಿ ಲಕ್ಷ್ಮೀದೇವಿ ಬಂದಂತೆ. ಕೊಳಲಿನ ರೂಪದಲ್ಲಿ ಆಕೆ ಬಂದು, ಇನ್ಯಾರಿಗೂ ಈ ಜಾಗ ಇಲ್ಲ, ನನ್ನದೇ ಆ ತುಟಿಯನ್ನು ಸ್ಪರ್ಶ ಮಾಡುವುದು, ಶುದ್ಧವಾದ ತುಟಿ, ಅದನ್ನ ಸ್ಪರ್ಶ ಮಾಡುವುದು ನನ್ನ ಭಾಗ ಅಂತ ಬಂದು ಅವರಿಬ್ಬರೂ ಸೇರಿದಾಗ ಅಲ್ಲಿ ತತ್ವಜ್ಞಾನದ ಸುರಿಮಡಿ ಬರುತ್ತೆ. ಅದು ನನಗೂ ಚೂರು ಬರುತ್ತೆ ಏನೋ ಅಂತ ವಾಯುದೇವರು ತೂರಿದರಂತೆ. ಅದಕ್ಕೆ ಶಬ್ದ ಬಂದದರಿಂದ ಅಂತ ಹೇಳ್ತಾರೆ. ಅವರ ಹೊತ್ತುಕೊಂಡು ಬಂದ ಜ್ಞಾನವೇ, ತಂದೆ ತಾಯಿಗಳು ಕೊಟ್ಟ ಜ್ಞಾನವನ್ನು ಹೊತ್ತುಕೊಂಡು ಬಂದರು ವಾಯುದೇವರು. ಅದ್ಭುತವಾಗಿ ಬಂತು. ವಾಮ ಬಾಹುಕೃತ ವಾಮ ಕಪೋಲೋ ವಲ್ಗಿತ ಭ್ರೂ ಅಧರಾರ್ಪಿತ ವೇಣು ತ್ರಿಭಂಗಿ ಮಧುರಾಕೃತಿ, ಮೂರು ಡೊಂಕಾಗಿ ನಿಂತಿದ್ದಾನೆ. ಅದರಲ್ಲೂ ತನ್ನ ಎಡಭುಜದ ಮೇಲೆ ಎಡ ಕೆನ್ನೆಯನ್ನು ಇಟ್ಟಿದ್ದಾನೆ, ಚೂರು ಹುಗ್ಗು ಗಂಟಾಕಿದ್ದಾನೆ, ಮುರಳಿ ಬಾರಿಸ್ತಾ ಇದ್ದಾನೆ. ಮುರಳಿ ಬಾರಿಸುವಾಗ ಜಗತ್ತೆಲ್ಲ ಮೈ ಮರೆಯುತ್ತಾ ಇದೆ. ಆ ಆಕಳುಗಳೆಲ್ಲ, ಆ ಪರಿಸ್ಥಿತಿ ಏನಾಯಿತು ಅಂದ್ರೆ ಹುಲ್ಲು ಕಚ್ಚಿ ತಿನ್ನಬೇಕು ಶುರು ಮಾಡಿದ ಮಹಾನುಭಾವ. ಮಾಡಿದ ಕೂಡಲೇ ಹಾಗೆ ಇದ್ಬಿಟ್ಟುವಂತೆ. ದಂತದಷ್ಟಕ ಬಲಾಧೃತ ಕರ್ಣಾಹ ನಿದ್ರಿತಾಹ ಲಿಖಿತ ಚಿತ್ರ ನಿವಾಸಂ. ಆ ಹುಲ್ಲು ಕಚ್ಚಿದ ಆಕಳು ಆ ಬಾಯಲ್ಲಿ ಇಟ್ಟುಕೊಂಡು ಹಾಗೆ ಇದ್ಬಿಟ್ಟುವಂತೆ. ನೋಡಿದ್ರೆ ಚಿತ್ರ ಬರದಂತೆ ಇತ್ತು, ಎಲ್ಲ ಹಾಗೆ ಇದ್ಬಿಟ್ಟು. ಆ ರೀತಿಯಲ್ಲಿ ಜಗತ್ತಿಗೆಲ್ಲ ಸಂತೋಷ ಕೊಡ್ತಾ ಬಂದ. ಒಳಗೂ ಕೊಡ್ತಾನೆ, ಹೊರಗೂ ಕೊಡ್ತಾನೆ, ಅವನೇ ನಿಂತಿದ್ದಾನೆ ಸ್ವಾಮಿ. ನಂತರ ಎಲ್ಲರೂ ಕೂಡ ಕೃಷ್ಣನನ್ನ ಮೊರೆ ಹೋಗ್ತಾ ಇದ್ದಾರೆ. ಒಳ್ಳೆ ಆಕಳೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ, ವನದಿಂದ ವನಕ್ಕೆ, ವನದಿಂದ ವನಕ್ಕೆ ಹೋಗ್ತಾ ಇದ್ದಾರೆ. ಇದ್ದಕ್ಕಿದ್ದಂತೆ ಕಾಡುಗಿಚ್ಚು ನಾಲ್ಕು ದಿಕ್ಕಿಂದ ಬರ್ತಾ ಇದೆ. ಕೃಷ್ಣ ಕಾಯಬೇಕು ಅಂತ ಮೊರೆ ಇಟ್ಟಾಗ ಕೃಷ್ಣ ಇಡೀ ಕಾಡುಗಿಚ್ಚನ್ನ ಪಾನ ಮಾಡುತ್ತಾ ಇದ್ದಾನೆ. ನೋಡಿ, ನೀರು ತಂತ ಕೈಯಿಂದ ತನ್ನ ಕಣ್ಣಿಂದ ನೀರು ತರಿಸಿ ಶಾಂತ ಮಾಡಲಿಲ್ಲ. ಯಾಕೆ? ಮುಖ ಆದಿಂದ್ರಶ್ಚ ಅಗ್ನಿಶ್ಚ, ಮುಖದಿಂದ ಅಗ್ನಿ ಹುಟ್ಟಿ ಬಂತು, ಅದನ್ನ ಜಗತ್ತಿಗೆ ತೋರಿಕೊಟ್ಟ. ಯಾರ ಮುಖದಿಂದ ಅಗ್ನಿ ಬಂತು ಅವನೇ ನಾನು ಎಂಬುದು ತೋರಿಕೊಟ್ಟ. ಅಗ್ನಿಯನ್ನು ಮುಖದಲ್ಲಿಟ್ಟ. ಎಲ್ಲರಿಗೂ ಸಂತೋಷ ಆಯಿತು. ಕೃಷ್ಣನ ಮೇಲೆ ಭಕ್ತಿ ಜಾಸ್ತಿ ಆಗ್ತಾ ಇದೆ. ಎರಡು ಸಲ ಹಾಗೆ ಮಾಡಿದ. ಇನ್ನೊಂದು ಸಲ ಕೃಷ್ಣನ ಜೊತೆಗೆ ಯಾರು ಇರ್ತಾರೋ ಅವ್ರಿಗೆ ಹಸಿವೆ ಜಾಸ್ತಿ ಇರುತ್ತಂತೆ. ನಮಗೆಲ್ಲ ಹಸಿವೆ ಜಾಸ್ತಿ. ಅದಕ್ಕೆ ತಾನೇ ಎಲ್ಲಿಗೆ ಹೋದ್ರು, ಯಾತ್ರೆಗೆ ಹೋದ್ರೆ ಮೊದಲು ನೋಡೋದೇ ಊಟದ ವ್ಯವಸ್ಥೆಯಲ್ಲಿ, ಊಟದ ವ್ಯವಸ್ಥೆಯೇ ನೋಡ್ತಾ ಇರ್ತಾರೆ. ಸರಿ, ಕೃಷ್ಣನ ಜೊತೆಗಿದ್ದವ್ರಿಗೆ ಹಸಿವೆ ಆಯ್ತು. ಕೃಷ್ಣ, ಊಟ ಬೇಕಲ್ಲಯ್ಯ. ಅಲ್ಲ, ಆಕಳು ಕಾಯೋರು ಬುತ್ತಿ ಹಿಡ್ಕೊಂಡು ಹೋಗಲು ಹೋಗ್ತಾರೆ. ಮಧ್ಯೆ ಮಧ್ಯೆ ಪಾನೀಯಂ ಸಮರ್ಪಯಾಮಿ ಅಂತ, ಮಧ್ಯೆ ಹಸಿ ಆಗ್ತಾ ಇದೆ, ಅದು ತಿಂದು ಬಿಟ್ಟರು ಮತ್ತೆ ಆಗ್ಬೇಕಲ್ಲ, ಹಣ್ಣು ನೋಡೋಣ ಏನ್ ನೋಡೋಣ ಅಲ್ಲಲ್ಲಿ ನೋಡ್ತಾ ಹೋಗ್ಬೇಕಲ್ಲ. ಇಲ್ಲ, ಆಕಳ ಹಾಲೆ ಕುಡಿತಾರೆ, ಏನ್ ಬೇಕಾದ್ರೂ ಮಾಡಬಹುದು. ಸರಿ, ಕೃಷ್ಣ ಅಂದ, ಇಲ್ಲಿ ಹತ್ತಿರದಲ್ಲೇ ಯಜ್ಞಶಾಲೆ ಇದೆ, ಬ್ರಾಹ್ಮಣರು ಯಜ್ಞ ಮಾಡ್ತಾ ಇದ್ದಾರೆ, ಹೋಗಿ ಕೃಷ್ಣನಿಗೆ ಹಸಿವೆ ಆಗ್ತಾ ಇದೆ ಅಂತ ಕೇಳ್ಕೊಡ್ತಾರೆ. ಹೋಗಿ ಕೇಳಿದರು. ಋಷಿಗಳೆಲ್ಲ ಅಂದ್ರಂತೆ, ಏನು ಮಾತಾಡ್ಲಿಲ್ಲ ಅವರು, ಕೊಡ್ತೀವಿ ಅಂದಿಲ್ಲ, ಕೊಡ್ಲಿಲ್ಲ ಅಂದೆ, ಕೊಡಲ್ಲ ಅಂದಿಲ್ಲ, ಸುಮ್ಮನೆ ಇದ್ರು. ಬಂದು ಹೇಳ್ತಾರೆ, ಕೃಷ್ಣ ನಿನ್ನ ಮಾತೇನು ನಡೆಯಲಿಲ್ಲ, ನಿನ್ನ ಮಾತು ಹೇಳಿದ್ರು ಯಾರು ಒಂಚೂರು ಕೊಡ್ತಾ ಇಲ್ಲ ಅಂದ್ರು. ಅಂತ ಕಾಲಕ್ಕೆ ಕೃಷ್ಣ ಅಂದ, ನೀವೆಲ್ಲಿ ಹೋದ್ರ? ಎಲ್ಲ ಋಷಿಗಳಿದ್ರು, ಅವ್ರತ್ ಹೋಗಿ, ಅಯ್ಯೋ ಆಚಾರಗಳು ಹೊತ್ತು ಹೋಗಿದ್ರ, ಹೋಗ್ಬಾರ್ದಪ್ಪ ನೀವು, ಅವರು ನೈವೇದ್ಯ ಬರೋವರೆಗೂ ನಾನು ಕೇಳಿದ್ರು ಕೊಡಲ್ಲ, ಅವರ ಮಂತ್ರಗಳು ಮುಗಿಬೇಕು, ಅರ್ಚನೆ ಮುಗಿಬೇಕು, ಎಲ್ಲ ಆಗೋ ತನಕ ದೇವರ ಹತ್ತಿಯಾಗಿ ಒಂದು ವೇಳೆ ಕೇಳಿದ್ರು ಕೂಡ ಕೊಡಲ್ಲ ಅವರು. ಬಹಳ ನಿಷ್ಠ ಅಂದ್ರಪ್ಪ, ಅವ್ರನ್ನ ಕೇಳಬೇಡ, ಹಿಂದೆ ಹೆಂಗಸರಿರುತ್ತಾರೆ, ಹೋಗಿ ಬಂದು ಕೇಳುತ್ತಾರೆ. ಆದರೆ ಯಾಕೆ ಅವರು ಸುಮ್ಮನೆ ಇದ್ರು ಋಷಿಗಳು ಅಂದ್ರೆ, ಕಂಸ ಭಯ, ಅದು ಕಂಸನ ಭಯದಿಂದ ಕೃಷ್ಣನಿಗೆ ಕೊಟ್ರೆ ಕಂಸ ಎಲ್ಲಿ ನಮ್ಮ ಮೇಲೆ ತೊಂದರೆ ಕೊಡ್ತಾನೋ ಅಂತ ಸುಮ್ಮನೆ ಇದ್ಬಿಟ್ರಂತೆ. ನೋಡಿ ಹೆದರಿಕೆ. ಹೆಣ್ಣು ಮಕ್ಕಳು ಅವ್ರಿಗೆ ಗೊತ್ತಲ್ಲ ಕಂಸ ಇದ್ದಾನೆ ಅಂತ ಹೇಳಿ, ಆದರೆ ಹಿಡಿದ ಕೂಡಲೇ ಹೊರಡ್ತಾ ಇದ್ದಾರೆ. ನಾವು ಕೇಳಿದವು ದೇವರೇ ಕೃಷ್ಣ ರೂಪದಿಂದ ಬಂದಿದ್ದಾನೆ ಅಂತ, ನೋಡ್ಲಿಲ್ಲ, ನೋಡಬೇಕು ಅಂತ ಹಂಬಲ, ಸ್ವಾಮಿಯೇ ಬಂದಿದ್ದಾನೆ. ನಾವು ಇಷ್ಟು ಜೀವನ ಎಲ್ಲ ಯಾವುದಕ್ಕೆ ಕಷ್ಟಪಡ್ತೀವೋ ಆ ಸ್ವಾಮಿಯೇ ನಿಂತಿದ್ದಾನೆ ಅಂತ ಗೊತ್ತಾಯಿತು. ನೋಡ್ಲಿಲ್ಲ, ನೋಡಬೇಕು ಅಂತ ಹಂಬಲ, ಅವನೇ ಕರೆದನ. ಆಯ್ತು, ಬಂದು ಹೇಳ್ತಾ ಇದ್ದಾರೆ, ಹೋಗ್ಲಿಕ್ಕಿಲ್ಲ, ಹೋಗ್ಬೇಡಿ ಅಂತ. ಏನು ಯಾರ ಮಾತು ಕೇಳ್ತಾ ಇಲ್ಲ, ಯಾಕೆ? ಇವರಲ್ಲ ಗಂಡ, ಅವ ಗಂಡ. ಈ ಗಂಡ ಸುಮ್ಮನೆ ಆ ಗಂಡ ಸರಿಯಾದವ, ಯಾಕಂದ್ರೆ ಎಲ್ಲಾ ಜೀವಿಗಳಿಗೂ ಗಂಡ, ಗಂಡಸರಿಗೂ ಗಂಡ ಅವನೇ, ಆದ್ದರಿಂದ ಅವನ ಮಾತು ಕೇಳಬೇಕು ಅಂತ ಪ್ರಹ್ಲಾದರಾಜ ಹೇಳಿಕೊಡ್ತಾ ಇದ್ದಾರೆ. ಇವಾಗಾದ್ರೆ ಭಗವಂತನ ವಿಶೇಷ ಬಂತ, ಅದನ್ನ ಅಡ್ಡಿ ಮಾಡತಕ್ಕಂಥವ್ರು ಯಾರಾದರೂ ನೋಡಬೇಡಿದ್ರನ್ನ ಅಂತ ಹೇಳ್ತಾರೆ. ಅದಕ್ಕೆ ತಂದೆಯಾದರೂ ಹಿರಣ್ಯಕಶಿಪುವಿನ ಮಾತು ಕೇಳಲಿಲ್ಲ ಅವರು, ಅದಕ್ಕೆ ಹೊರಟಿದ್ದಾರೆ. ಕೈ ತುಂಬ ಪದಾರ್ಥ ಹಿಡ್ಕೊಂಡು ಬರ್ತಾ ಇದ್ದಾರೆ. ಬರುವಾಗ ಕೃಷ್ಣ ದರ್ಶನ ಕೊಡ್ತಾ ಇದ್ದಾನೆ, ನನಗಾಗಿ ತಂದವರಿಗೆ ನಾನು ಹೇಗೆ ದರ್ಶನ ಕೊಡುತ್ತೇನೆ. ಇಡೀ ಕ್ಷೀರ ಸಮುದ್ರದಲ್ಲಿ ಮಲಗಿದಂತೆ ಇದ್ದಾನೆ ಆಕಳ ಹಿಂಡು, ಮಧ್ಯದಲ್ಲಿ ಕೃಷ್ಣ, ಒಂದು ಕಡೆಗೆ ಇಡೀ ಕೂದಲೆಲ್ಲ ಗುಂಗುರು ಕೂದಲು ಬಿದ್ದದೆ ಮುಖದಿಂದ, ಒಂದು ಕಡೆ ಮುಖದಿಂದಲೇ ಹೀಗೆ ಮೇಲೆ ತಂದುಕೊಳ್ತಾ ಇದ್ದಾನೆ, ಆಕಳನ್ನೆಲ್ಲ ಒರೆಸ್ತಾ ಇದ್ದಾನೆ, ನಗು ಮುಖ, ಕಣ್ಣಲ್ಲಿ ಅಮೃತ ಸುರಿತಾ ಇದೆ. ಆ ದರ್ಶನ ಕೊಟ್ಟ ಅಂದರೆ ನನ್ನ ಹತ್ತಿರ ಬಂದವರಿಗೆ ನಾನು ರಕ್ಷಕನಾಗಿ ನಿಲ್ತೇನೆ ಎಂಬುದನ್ನ ಕೃಷ್ಣ ತೋರಿಕೊಡ್ತಾ ಇದ್ದಾನೆ. ಬಂದರು ಆತನ್ನೇ ನೋಡ್ತಾ ಇದ್ದಾರೆ, ಕೈ ತುಂಬ ತುತ್ತು ಬಾಯಿಗೆ ಉಣಿಸ್ತಾ ಇದ್ದಾರೆ. ಕೃಷ್ಣ ಉಂಡ, ಅನುಗ್ರಹ ಮಾಡಿದ, ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿಸಿ ನಮಸ್ಕಾರ ಮಾಡಿ ಹೊರಟು ಹೋಗ್ತಾ ಇದ್ದಾರೆ. ಆನಂದ ಪ್ರವಚರಾಗ್ತಾ ಇದ್ದಾರೆ. ಎಷ್ಟು ಜನ್ಮದ ಪುಣ್ಯ ಸಾರ್ಥಕ ಆಯಿತು ನಿನಗೆ ಊಟ ಮಾಡಿಸಿ ಕೃಷ್ಣ ಅಂತ. ಸರಿ, ಇತ್ತ ಋಷಿ ಮುನಿಗಳು ತಮ್ಮನ್ನು ತಾವು ಬೈಕೊಳ್ತಾ ಇದ್ದಾರೆ, ನಮ್ಮ ಜನ್ಮಕ್ಕೆ ಧಿಕ್ಕಾರ ಇರಲಿ, ಇವರಿಗೆ ಗುರುಕುಲ ವಾಸ ಇಲ್ಲ, ಉಪನಯನ ಇಲ್ಲ, ಏನು ಇಲ್ಲ, ಎಷ್ಟು ದೀಕ್ಷೆಯ ಸ್ವಾಮಿ ಅಂದರೆ ನಮಗಿಲ್ಲದೆ ಹೋಯಿತಲ್ಲ. ಸ್ವಾಮಿ ರಕ್ಷಕ ಕಂಸ ಏನು ಮಾಡುತ್ತಾನೇನೋ ಭಾವನೆ ಬರಲಿಲ್ಲ. ಶಾಸ್ತ್ರ ಎಲ್ಲ ದೇವರೇ ರಕ್ಷಕ ದೇವರೇ ರಕ್ಷಕ ಅಂತ ಉಪನ್ಯಾಸ ಕೊಡುತ್ತೀವಿ, ಅವನೇ ನಂಬದೆ ಇಲ್ಲಿ ಕೂತಿದ್ದೇವೆ ಕಂಸ ಭಯದಿಂದ. ಇವರು ಕೇಳಿದವರು ಎಷ್ಟು ಚೆನ್ನಾಗಿ ಹೋಗಿದ್ದಾರೆ ದೇವರ ಹತ್ತಿರಗೆ, ನಮ್ಮ ಜನ್ಮಕ್ಕೆ ಧಿಕ್ಕಾರ ಇರಲಿ ಎಂದುಕೊಂಡು. ಸರಿ, ಅವರಿಗೆ ಪೂರ್ಣಾನುಗ್ರಹ ಮಾಡಿ ಕೃಷ್ಣ ಅಂದ್ರೆ ಸೇರಿಕೊಟ್ಟದಿಷ್ಟೆ ಜ್ಞಾನ. ಋಷಿಪತ್ನಿಯರಿಗೂ ಕೂಡ ಜ್ಞಾನ ಎಲ್ಲಿಂದ ಬಂತು? ಋಷಿಗಳಿಂದಲೇ ಬಂತು, ಋಷಿಗಳಿಂದಲೇ ಬಂತು. ಅನುಷ್ಠಾನಕ್ಕಿಟ್ಟರು ಅನುಷ್ಠಾನಕ್ಕೆ ಬರೋ ತಡ ಆಯ್ತು ಅಲ್ಲಿ ಅಷ್ಟೇ. ಅಲ್ಲಿ ಜ್ಞಾನ ಮೊದಲೇ ಇತ್ತು, ಅನುಷ್ಠಾನಕ್ಕೆ ಬರಲಿಲ್ಲ. ಸಂಶಯ ಇತ್ತು, ಇಲ್ಲಿ ಸಂಶಯ ಇಲ್ಲದೆ ಬಂದಿತ್ತು, ಯಾಕೆ ಹಿಂದಿನ ಕರ್ಮದ ಪರಿಪಾಕ ಇತ್ತು. ಸರಿ, ನಂತರ ಮತ್ತು ಆಕಳು ಕಾಯ್ತಾ ಹೋಗುವಾಗ ಹಸಿವೆ ಆಗುತ್ತ, ದಿನಾಗೂ ಆಗುತ್ತಲ್ಲ, ಹಸಿವೆ ಆಯಿತು. ಈಗ ಕೃಷ್ಣ ಇನ್ನೇನು ಮಾಡೋಣ, ಪಕ್ಕದಲ್ಲಿ ತಾಳವನ ಇತ್ತು, ತಾಳ ಫಲಗಳು ತುಂಬಾ ಇದ್ವು, ಆ ಫಲಗಳು ತಿನ್ನಬೇಕು ಅಂತ ಆಸೆ ಪಟ್ಟಾಗ ಒಬ್ಬ ಹೇಳುತ್ತಾನೆ, ಅಯ್ಯೋ ಇಲ್ಲಿ ಧೇನುಕಾಸುರ ಕತ್ತೆ ರೂಪದಿಂದ ಇರ್ತಾನೆ, ಬಹಳ ಭೀಕರ, ಹೊಡೆದು ಬಿಡ್ತಾನವ, ಅದರಿಂದ ಹೋಗಬಾರದು ಅಂದ್ರೆ ಅಯ್ಯೋ ನಾವು ತಿಂದು ಬಂದದ್ದು ಹಣ್ಣಿಗಾಗಿ ಅಲ್ಲ ಅವನಿಗಾಗೇ ಬಂದದ್ದು, ಹೊರಡೋಣ ಅಂತ ಕೃಷ್ಣ ಅವಳ ಕರ್ಕೊಂಡು ಹೋಗ್ತಾನೆ. ಬಲರಾಮನಿಗೆ ಹೇಳ್ತಾನೆ, ಬಲರಾಮ ನಿನ್ನ ಕೆಲಸ, ಬಲರಾಮ ಒಂದು ಗಿಡ ಅಲುಗಾಡಿಸಿದ ಕೂಡಲೇ ಕತ್ತೆ ರೂಪದಲ್ಲಿ ಬರ್ತಾನ ಧೇನುಕಾಸುರ, ಬಂದು ಭೀಕರವಾಗಿ ಶಬ್ದ ಮಾಡುತ್ತಾ ಬರ್ತಾನೆ, ಎರಡೂ ಹಿಂದಿನ ಕಾಲಿಂದ ಹೊಡಿಲಿಕ್ಕೆ ಬರ್ತಾನೆ, ಬಹಳ ಪೆಟ್ಟು ಬಿಡುತ್ತೆ, ಕತ್ತೆ ಏಟು ಅಂದ್ರೆ ತಿಂದವರಿಗೆ ಗೊತ್ತು ಅಷ್ಟು ಭೀಕರವಾಗಿರುತ್ತೆ. ನಂತರ ಅದರ ಎರಡು ಹಿಂದಿನ ಕಾಲನ್ನ ಹಿಡಿದುಕೊಂಡು ಗಿಡಗಳನ್ನ ಬೆಳೆದ, ಹಣ್ಣುಗಳೆಲ್ಲ ಉದುರುಬಿದ್ದುವು, ಅದು ಸತ್ತು ಹೋಯಿತು, ಎರಡು ಕೆಲಸ ಒಂದಕ್ಕೆ ಆಯಿತು. ಹಾಗೆ ಎಲ್ಲರೂ ಹಣ್ಣು ತಿಂದು ಬರ್ತಾ ಇದ್ದಾರೆ, ಆ ಕಾಳಿಂದಿ ಮಡುವಿನ ನೀರನ್ನು ಕುಡಿಯುತ್ತಾ ಇದ್ದಾರೆ. ವ್ಯಸವಹ, ಪ್ರಾಣ ಕಳ್ಕೊಂಡು ಬಿದ್ದರೆ ಎಲ್ಲರೂ ಕೂಡ, ಅಷ್ಟು ಭೀಕರವಾಗಿದೆ ಆ ವಿಷ. ಆದರೆ ಕೃಷ್ಣ ನೋಡಿದ, ಈಕ್ಷೆಯ ಕರುಣಾಮೃತ ವರ್ಷಣ್ಯ, ತನ್ನ ನೋಟದಿಂದ ಅಮೃತ ಸುರಿಸಿದ, ಅಲ್ಲ ಅಮೃತಕ್ಕಿಂತ ಹೆಚ್ಚಾದ ತನ್ನ ನೋಟ ಸುರಿಸಿದ, ಎಲ್ಲರನ್ನ ಬದುಕಿಸಿದ, ಅಮೃತದಲ್ಲೂ ಅವನೇ ಎಲ್ಲ ಬದುಕಿಸೋದು, ಅದರಿಂದ ಅಮೃತ ಸುರಿಸಿ ಬದುಕಿಸಿದ. ಅವರೆಲ್ಲರೂ ಹೇಳುತ್ತಾ ಇದ್ದಾರೆ, ಕೃಷ್ಣ ನಮಗೆ ಗೊತ್ತಾಗ್ತಿತ್ತು ಬಾಯಿಯಿಂದ ನೊರೆ ಬಂದು ಸತ್ತು ಹೋಗೋದು, ಆದರೆ ಈಗ ಗೊತ್ತಾಗಿದೆ ನೀನು ಬದುಕಿಸಿದೀಯಾ ಅಂತ. ನೀನ್ ದೊಡ್ಡವನಯ್ಯ. ಇದು ಬಂದ ಕೂಡಲೇ ಕೃಷ್ಣ ಭುಜದ ಮೇಲೆ ಕೈ ಹಾಕಿದ, ಅಲ್ಲಯ್ಯ ನಾನು ನಿಮ್ಮಲ್ಲಿ ಒಬ್ಬ ಅಂದ, ಕರ್ಕೊಂಡು ಹೋಗ್ತಾ ಇದ್ದ. ಆದರೆ ಇದನ್ನು ಸುಂದರವಾಗಿ ವಾದಿರಾಜರು ವರ್ಣನೆ ಮಾಡುತ್ತಾರೆ, ಬದರಿ ನಾರಾಯಣನನ್ನ ವರ್ಣನೆ ಮಾಡುತ್ತಾ, ಹೇಗಿದ್ದ ನಾರಾಯಣ, ನಾವು ದೇವರನ್ನು ಚಿಂತನೆ ಮಾಡಬೇಕಾದ ಕ್ರಮ, ದೇವರ ಕಣ್ಣುಗಳನ್ನು ಚಿಂತನೆ ಮಾಡಬೇಕಾದ ಕ್ರಮ, ಹಸ್ತದ್ವಂದ್ವಗ ಚಕ್ರ ಶಂಖ ರುಚಿರಂ, ಎರಡೂ ಕೈಗಳಲ್ಲಿ ಚಕ್ರ ಶಂಖ ಹಿಡ್ಕೊಂಡಿದ್ದಾನೆ, ವೃತ್ತೋರು ಮಧ್ಯ ಸ್ಫುರತ್, ತೊಡೆಗಳು ಒಳ್ಳೆ ದುಂಡಾದ ತೊಡೆಗಳು ಅದರ ಮಧ್ಯೆ ಹೊಳಿತಾ ಇದೆ ಅಂತೆ. ಏನದು ಅಂದ್ರೆ ರಕ್ತ ಉತ್ತಾನ ಕರಾರವಿಂದ ಯುಗಲಂ, ಎರಡು ಕೆಂಪಾದ ಅಂಗೈ ಮೇಲ್ಮುಖ ಆಗಿದೆ, ಎರಡೂ ತೊಡೆ ಮಧ್ಯೆ ಇಟ್ಟಿದ್ದಾರೆ ನಾರಾಯಣದೇವರು ಹಾಗೆ ಇರುವುದು. ಪದ್ಮಾಸನ ಸ್ಥಂ ಪ್ರಭುಂ, ಪದ್ಮಾಸನದಲ್ಲಿದ್ದಾರೆ ದೇವರು, ಸುತ್ತು ಯೋಗಿಗಳು ನಿಂತಿದ್ದಾರೆ. ವಿಶ್ವಂ ನಾರದ ಮುಖ್ಯ ಯೋಗಿ ನಿಖರೈಹಿ ಸಂಸೇವ್ಯಮಾನಂ. ನಂತರ ಸುಧಾ ದೀಕ್ಷಾಕ್ಷಾಳಿತ ಭಕ್ತ ಕೆಲ್ಬಿಷ ವಿಷಂ ನಾರಾಯಣಂ ಚಿಂತೆಯೇ. ತನ್ನ ಕಣ್ಣಿನ ಅಮೃತದ ನೋಟದಿಂದ ಭಕ್ತರ ಪಾಪವೆಂಬ ವಿಷವನ್ನ ಪರಿಹಾರ ಮಾಡಿದ ನಾರಾಯಣ ಏನಿದ್ದಾನಲ್ಲ, ಅಂಥ ಮಾಡ್ತಾ ಇರುವ ನಾರಾಯಣ ಅವನನ್ನು ಚಿಂತನೆ ಮಾಡುತ್ತೇನೆ. ಹಾಗಾದ್ರೆ ನಾವು ನಿತ್ಯ ನಾರಾಯಣ ಮಂತ್ರ ಚಿಂತನೆ ಮಾಡುತ್ತೇವೆ. ಅಷ್ಟಾಕ್ಷರ ಮಂತ್ರ ಅಲ್ಲಿ ದೇವರ ಕಣ್ಣಿಂದ ಅಮೃತ ಸುರಿತಾಗಿದೆ ಎಂಬ ಚಿಂತನೆ ಮಾಡಿದರೆ ನಮ್ಮ ಪಾಪವೆಂಬ ವಿಷವನ್ನು ಬತ್ತಿಸಿ ಹಾಕ್ತಾನೆ. ಇದನ್ನು ಹೇಳುತ್ತಾರೆ ಕೃಷ್ಣ ಹಾಗೆ ಬದುಕಿಸಿದ. ನಂತರ ನೋಡಿದ ಕಾಳಿಯ ಇರಬಾರದು, ಇದ್ದರೆ ಎಲ್ಲರಿಗೂ ತೊಂದರೆ ಆಗ್ತಾ ಇದೆ, ಆದ್ದರಿಂದ ಕಾಳಿಯನನ್ನ ಕಳಿಸಿಕೊಡಬೇಕು ಅಂತ ಚೆಂಡು ಹಿಡಿದ. ಚೆಂಡು ಹಿಡಿದ ಆಟದ ನೆಪದಿಂದ ಮಡುವಿಗೆ ಧುಮುಕಿದ. ಮಡುವು ವಿಷಭರಿತ ಆಗಿತ್ತು, ಆದರೆ ತಿಳಿಯಾಗಿತ್ತು. ಇಷ್ಟು ಅಂದರೆ ಸೂಜಿ ಬಿದ್ದರು ಕಾಣುವಷ್ಟು ತಿಳಿ, ಅಷ್ಟು ಚೆನ್ನಾಗಿತ್ತಂತೆ. ಅಲ್ಲಿ ಸರ್ಪವೂ ಕಾಣುತ್ತಾ ಇತ್ತು. ಕೃಷ್ಣನನ್ನ ಸುತ್ತು ಹಾಕಿತು, ಸುತ್ತು ಹಾಕಿದ ಸರ್ಪವೂ ಕಾಣುತ್ತಿತ್ತು. ಎಲ್ಲರೂ ಬಂದ್ರು, ನಂದಗೋಪ, ಯಶೋಧಾದೇವಿ ಎಲ್ಲರೂ ಬಂದ್ರು. ಅಳತಾ ಇದ್ದಾರೆ, ಅಯ್ಯೋ ಕೃಷ್ಣ ಕಾಣ್ತಾ ಇದ್ದಾನೆ, ನಿಶ್ಚೇತನಂತೆ ಇದ್ದಾನೆ, ಸುತ್ತು ಹಾಕಿದೆ ಹಾವು. ಅಳತಾ ಇದ್ದಾರೆ. ಸ್ವಲ್ಪ ಹೊತ್ತಾದ ಮೇಲೆ ಬಲರಾಮ ಹೇಳಿದ, ಸಾಕಯ್ಯ ಕೃಷ್ಣ ನಿನ್ನಾಟ ಹೇಳು ಅಂತ. ಕೃಷ್ಣ ಮೈ ಝಾಡಿಸಿ ಎದ್ದ, ಸಡಲಾಯಿತು, ಮೇಲಕ್ಕೆ ಹಾರಿದ, ತಲೆಯ ಮೇಲೆ ನಿಂತ, ನರ್ತನ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಬಹುಜಾಗ್ರತೆಯಿಂದ ನರ್ತನೆ ಮಾಡಿದನಂತೆ. ಗಟ್ಟಿ ಹಾಕಿದ್ರೆ ಸತ್ತು ಹೋಗ್ತಾನೆ, ಸಾಯಬಾರದು, ಮೃದುವಾಗಿ ಕಾಲು ಹಾಕಬೇಕು, ವಿಷ ಅಹಂಕಾರ ಮಾತ್ರ ತೆಗೆಯಬೇಕು, ಚೂರು ರಕ್ತ ಬರುತ್ತೆ, ಆದರೆ ಸಾಯಬಾರದು, ಒಳ್ಳೆವ ತನ್ನ ಭಕ್ತ. ಅದರಿಂದ ತಲೆ ಮೇಲೆ ನರ್ತನ ಮಾಡ್ತಾ ಇದ್ದಾನೆ. ಆ ತುಳಿಯೋದು ನರ್ತನ ಮಾಡಿಬಿಟ್ಟ, ತುಳಿದಂತೆ ಆಗುತ್ತೆ, ಇನ್ನೊಂದು ಕಡೆ ಎಲ್ಲರಿಗೂ ಆನಂದ ಕೊಟ್ಟಂತಾಗುತ್ತೆ. ಅನೀನದ ಪದ್ಮಭವ ಮೃದಂಗಂ, ಬ್ರಹ್ಮದೇವರು ಮೃದಂಗ ಬಾರಿಸಿದ್ರಂತೆ. ಜಗೋ ಹನುಮಾನ್, ಒಳ್ಳೆ ಹಾಡುಗಳನ್ನ ಆಂಜನೇಯ ಹೇಳಿದ್ರಂತೆ. ಜಗತಾಮಧೀಶಂ ಅದರ್ಶಯ ತಾಲಗತಿ ಕಪರ್ದಿ, ತಾಳ ಹಾಕಿರೋ ರುದ್ರದೇವರಂತೆ. ಅನರ್ಥ ಗೋಪಾಲಕ ಬಾಲಮೂರ್ಹಿ, ದೇವರು ನರ್ತನ ಮಾಡಿದ್ರು. ಅದನ್ನೇ ಕನಕದಾಸರು ಹೇಳಿದ್ರು, ಡೊಳ್ಳಿನ ಮೇಲ್ ಕೈ ಭರಮಪ್ಪ ಹಾಕ್ಯಾನು, ತಾಳವ ಶಿವನಪ್ಪ ಸತ್ಯಾನ್ಯ. ಒಳ್ಳೊಳ್ಳೆ ಪದಗಳ ಹನುಮಪ್ಪ ಹಾಡ್ಯ, ನೋಡಿ ಅದೇ ಒಳ್ಳೊಳ್ಳೆ ಪದಗಳ ಅಂತ ಬರುತ್ತೆ. ಒಳ್ಳೊಳ್ಳೆ ಪದಗಳ ಹನುಮಪ್ಪ ಹಾಡ್ಯಾನು, ಚಲುವ ಕನಕಪ್ಪ ಪುಣ್ಯಧಾನ್ಯ. ದೇವಿ ನಮ್ಮ ದ್ಯಾವರು ಬಂದವರೇ, ಬನ್ನೀರೇ ನೋಡ ಬನ್ನೀರೇ ಎಂದ್ರು. ಆ ರೀತಿಯಾಗಿ ಭಗವಂತ ನರ್ತನ ಮಾಡಿದ. ನರ್ತನ ಮಾಡಿದಂಥ ಸ್ವಾಮಿ ವಿಷ ತೆಗೆದ, ಅಹಂಕಾರ ತೆಗೆದ, ಅವರ ಪತ್ನಿಯರಿಗೆ ಅಭಯ ಕೊಟ್ಟ. ನಂತರ ಹೊರಡಯ್ಯ ರಮಣಕ ದ್ವೀಪಕ್ಕೆ ಅಂತ ಹೇಳಿದಾಗ ಗರುಡನ ಹೆದರಿಕೆ, ಅಂದರೆ ನನ್ನದ ಪಾದ ಚಿಕ್ಕನೆ ಇರೋವರೆಗೂ ನಿಮಗೇನು ಹೆದರಿಕೆ ಇಲ್ಲ ಅಂತ ಹೇಳಿ ಕಳಿಸಿದ. ಅಲ್ಲಿ ಹರಿವಂಶದಲ್ಲಿ ಬರುತ್ತೆ, ಕೃಷ್ಣ ಇದ್ದಾನೆ, ಎದುರಿಗೇನೆ ಭೂತಾಕಾರದ ಸರ್ಪ, ಎಲ್ಲರೂ ನೋಡ್ತಾ ಇದ್ದಾರೆ. ಕೃಷ್ಣನ ಅಪ್ಪಣೆ ತಗೊಂಡು ಸರ್ಪ ಅದೃಶ್ಯ ಆಗಿಬಿಡ್ತಾ ಇದೆ. ಎಲ್ಲರಿಗೂ ಆಶ್ಚರ್ಯ, ಅಪಾತ ನೋಡ್ತಾ ಇದ್ರೆ ಕಣ್ ತೆಗೆದು. ನಂತರ ಮಡುವಿನಲ್ಲಿ ಇನ್ನ ವಿಷ ತುಂಬಿದೆ, ವಿಷ ತೆಗೆಯುವ ನಾಥ ಯಾರು? ತಾನೇ ನೋಟದಿಂದ ವಿಷವೆಲ್ಲ ತೆಗೆದ. ವಿಷದಲ್ಲೂ ತಾನೇ ಇದ್ದ, ನೀರಲ್ಲೂ ತಾನೇ ಇದ್ದ. ನೀರಿಗಿಂತ ಭಿನ್ನವಾದ ವಿಷ ಇತ್ತು ನೀರಿನಲ್ಲಿ, ಅದರಲ್ಲೂ ತಾನೇ ಇದ್ದ. ತಾನೇ ವಿಷ ಒಡೆದ, ತೆಗೆದು ಬಿಟ್ಟ. ಅದರಿಂದ ಅವನ ಕೈಯಲ್ಲಿ ಎಲ್ಲಾ ಇದೆ. ವಿಷ ಮುರಿದ, ನಂತರ ಅಮೃತ ಆಯಿತು, ಸಿಹಿಮಯ ಆಯಿತು ನೀರು, ಎಲ್ಲರೂ ಸಂತೋಷಪಟ್ಟರು. ಅದಕ್ಕೆ ಕೃಷ್ಣ ವಿಶೇಷ ಪೂರ್ಣಾನುಗ್ರಹ ಮಾಡಿದ. ಕೃಷ್ಣನ ಮಹಿಮೆಯನ್ನ ಕಣ್ಣಾರೆ ಕಂಡು ಅವನನ್ನ ಹತ್ತಿರ ಕರ್ಕೊಂಡು ಬರ್ತಾ ಇದ್ದಾರೆ. ಇವ ದೊಡ್ಡವ ದೊಡ್ಡವ ಅಂತ ಅವನನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಇದು ನಮ್ಮ ಜೀವನದಲ್ಲಿ ಮೂಡಬೇಕಂತೆ. ಕೃಷ್ಣ ಆಗಾಗ ಆಗಾಗ ನಮ್ಮ ಜೀವನದಲ್ಲಿ ತೋರುವ ಘಟನೆಗಳಿಂದ ಅವ ನಮ್ಮೊಳಗೆ ಇದ್ದಾನೆ, ನಮ್ಮವನಾಗಿದ್ದಾನೆ ಎಂಬ ಎಚ್ಚರ ಬಂದಾಗ ನಮ್ಮ ಪೂಜೆ ಕರ್ಕೊಂಡು ಬರುವುದು, ಅವನ ಚಿಂತನೆ ಮಾಡುವುದೆಲ್ಲ ಜಾಸ್ತಿ ಆಗ್ತಾ ಬರುತ್ತೆ. ಭಾರದಿಂದ ಆಗುತ್ತೆ, ಒಳ್ಳೆ ಭಕ್ತಿ ಭಾರದಿಂದ ಆಗುತ್ತೆ. ಸರಿ, ಶುರುವಾಯಿತು ಗಡಿಬಿಡಿ ಉತ್ಸವಕ್ಕೆ ಎಲ್ಲ ಕೇಳಿದ ಕೃಷ್ಣ. ಏನೋ ಗಡಿಬಿಡಿ ಮಾಡ್ತಾ ಇದ್ದೀರಲ್ಲ, ಇಂದ್ರದೇವರ ಪೂಜಾ ಬರ್ತಾರೆ, ಸ್ವೀಕಾರ ಮಾಡುತ್ತಾರೆ, ಅವರೇ ಮಳೆ ಕೊಡೋದು, ಮಳೆ ಕೊಟ್ಟವರಿಗೆ ನಾವು ಬಲಿ ಕೊಡಬೇಕಲ್ಲ, ಬಲಿಹರಣಾದಿಗಳು ಪೂಜಾ ಮಾಡಬೇಕು, ಇಂದ್ರ ಯಾಗ ಮಾಡಬೇಕು ಅಂತ ಹೇಳಿದರೆ, ಬೇಡ, ಮಳೆ ಕೊಟ್ಟರೆ ಏನಂತೆ, ಪರ್ವತ ಮೇವು ಕೊಡದಿದ್ರೆ ಏನೂ ಉಪಯೋಗವಿಲ್ಲ. ಅದರಿಂದ ಮೇವು ಕೊಟ್ಟ ಪರ್ವತ ನಮಗೆ ಇಮ್ಮಿಡಿಯೇಟ್ ಕನೆಕ್ಷನ್. ನಮಗೆ ಇಮ್ಮಿಡಿಯೇಟ್ ಕನೆಕ್ಟ್ ಆಗಿದ್ದು ಯಾರು? ಪರ್ವತ. ಪರ್ವತ ಬೇಕಾದ್ರೂ ಇಂದ್ರನಿಗೆ ಏನಾದ್ರು ಮಾಡಿಕೊಳ್ಳಿ, ನಮಗೆ ಪರ್ವತ ಮುಖ್ಯಪ್ಪ, ಪರ್ವತಕ್ಕೆ ಕೊಡೋಣ ಅಂದ. ಯಾರು ಅಲ್ಲ ಅನ್ನುವ ಸ್ಥಿತಿಯಲ್ಲಿ ಇಲ್ಲ. ಕೃಷ್ಣನ ಮಹಿಮೆಗಳು ನೋಡಿದ್ದಾರೆ ಎಲ್ಲರೂ ಕೂಡ. ಸರಿಯಪ್ಪ, ನೀ ಹೇಳಿದಂತೆ ಮಾಡ್ತೇವೆ ಅಂದ್ರು. ಕೃಷ್ಣ ಪರ್ವತಕ್ಕೆ ಎಲ್ಲ ಕೊಡಿಸಿದ. ಏನು ಹೇಳುತ್ತಾರೆ, ರಾಶಿ ರಾಶಿ ಮೊಸರು ಹಾಲು ವಿಶೇಷವಾದ ಬೆಣ್ಣೆ. ನಮಗೆ ಮೂರೇ ಗೊತ್ತು, ಒಂದು ಬೆಣ್ಣೆ, ಒಂದು ತುಪ್ಪ, ಒಂದು ಹಾಲು, ಮೊಸರು. ಮಹಾ ತೆಗೆದ್ರೆ ಒಂದು ಬಾಸುಂದಿ, ಇಲ್ಲ ಅಂದ್ರೆ ಒಂದು ಖೋವ. ಅಷ್ಟು ಬಿಟ್ಟರೆ ಇನ್ನೇನು ಬರಲ್ಲ ನಮಗೆ ಅಲ್ವಾ. ಹಾಲಿನ ಪದಾರ್ಥಗಳು ಇನ್ನೇನು ಮಾಡ್ಲಿಕ್ಕೆ ಬರಲ್ಲ. ಆದರೆ ಹರಿದ್ವಾರ ಕಡೆ ಹೋಗ್ಬೇಕು ನೀವು. ಮಥುರಾ ಹರಿದ್ವಾರ ಕಡೆ ಹೋದರೆ ಅಲ್ಲಿ ಕೆನೆಯೇ ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ. ಕೆನೆ ಚೆನ್ನಾಗಿ ಕಾಸಿ 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 ಆ ಹಾಲಿನ ಮೇಲೆ ಕೆನೆ ದೋಸೆ ತರ ತೆಗೆದಿರ್ತಾರೆ. ದೋಸೆ ಮಡಿಸಿದಂತೆ ಮಡಿಸಿರ್ತಾರೆ. ತಿನ್ಲಿಕ್ಕಿಲ್ಲ, ನೋಡ್ತಾ ಇರಬೇಕು. ಎಲ್ಲ ಶುಗರ್ ಪೇಷಂಟ್ ಎರಡನೇದು ಗ್ಯಾಸ್ ಮಾಡಿ ಮಾಡಿರ್ತಾರೆ, ಎರಡು ತಿನ್ಲಿಕ್ಕಿಲ್ಲ. ಅದಕ್ಕೆ ದರ್ಶನಾದೇವ ಅಂತ ನೋಡ್ಕೊಂಡ್ ಬರಬೇಕಾಗ್ತದೆ. ಬರೇ ಹಾಲಿನ ಪದಾರ್ಥಗಳೇ ಒಂದು ನೂರು ಮಾಡಿರ್ತಾರೆ. ನಾನಾ 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 ರೀತಿ ಯಾವ್ದು ಒಂದು ಹೆಸರು ಒಂದಿರಲ್ಲ, ಒಂದು ರುಚಿ ಒಂದಿರಲ್ಲಂತೆ ತಿಂದವರೆಲ್ಲ ಹೇಳ್ತಾರೆ ಬಹಳ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಬಹಳ ಚೆನ್ನಾಗಿರುತ್ತೆ. ಎಲ್ಲ ತಂದಿದ್ದಾರೆ, ಯಾಗ ಮಾಡ್ತಾ ಇದ್ದಾರೆ. ಪ್ರಶ್ನೆ, ಇಂದ್ರದೇವರಾದ್ರೆ ಬರ್ತಾ ಇದ್ರು, ತಗೊಳ್ತಾ ಇದ್ರು, ಇದು ಪರ್ವತ ಕೊಡ್ತಾ ಇದೀವಿ, ಏನ್ ತಿಂಬುತ್ತೋ ಏನೋ ಪರ್ವತ. ಕೃಷ್ಣ ಅಂತೂ ಹೇಳಿದ್ದಾನೆ, ಎಲ್ಲರಿಗೂ ಸಂಶಯ. ಕೃಷ್ಣ ಪರ್ವತದ ಆಕೃತಿಯಲ್ಲಿ ನಿಂತ, ಪರ್ವತದ ಮೇಲೆ ಒಂದು ರೂಪದಿಂದ ನಿಂತ, ದೊಡ್ಡ ಮುಖದಿಂದ ಗಟ್ಟಿಯಾಗಿ ನಕ್ಕ. ಎಲ್ಲರೂ ನೋಡ್ತಾರೆ, ಅಪ್ಪ ಏನಿದು ಪರ್ವತ ನಗ್ತಾ ಇದೆ ಅಂತ ನೋಡ್ತಾನೆ. ಎಲ್ಲ ಸ್ವೀಕಾರ ಮಾಡ್ತೇನೆ ಅಂದ. ಬಾಯಿ ತೆಗೆದ, ಎಲ್ಲ ಒಳಕ್ ಹೋಯ್ತು, ಆನಂದ ಆಯ್ತು. ನಿಮ್ಮನ್ನು ಕಾಪಾಡುತ್ತೇನೆ, ಚಿಂತೆ ಮಾಡಬೇಡಿ ಅಂತ ಆಶೀರ್ವಾದ ಕೊಟ್ಟ. ನಮಸ್ಕಾರ ಮಾಡಿದ್ರು. ಜೊತೆಗೆ ಇನ್ನೊಂದು ರೂಪದಿಂದ ಕೃಷ್ಣನೂ ಇದ್ದ, ತಾನು ನಮಸ್ಕಾರ ಮಾಡಿದ. ಒಳಗೊಳಗೆ ಹೇಳಿದ್ರು, ನಮಸ್ಕಾರ ಮಾಡಿ ಬಗ್ಗೆ ಹೇಳ್ತಾರಂತೆ ಕೃಷ್ಣ. ನೀ ಹೇಳಿದ್ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಊಟ ಮಾಡ್ತಾ ಇದ್ದಾನೆ, ಬಹಳ ಒಳ್ಳೇದಾಯ್ತಪ್ಪ ಅಂದ್ರೆ ಹೌದಾ ಅಂತ ಹೇಳಿದ ಕೃಷ್ಣ. ತಾನು ನಮಸ್ಕಾರ ಮಾಡಿದ, ಅವ್ರ ಜೊತೆಗೆ ತಾನು ನಡೆದ ಅಂತ ಹೇಳ್ತಾರೆ. ಇದೆಲ್ಲ ವರ್ಣನೆ ಹರಿವಂಶದಲ್ಲಿ ಬರುತ್ತೆ, ಬಹಳ ಚೆನ್ನಾಗಿದೆ. ನಂತರ ಕೃಷ್ಣ ಈ ರೀತಿ ಮಾಡಿದ್ದಕ್ಕೆ ಸಿಟ್ಟು ಬಂದದ್ದೇ ಇಂದ್ರದೇವರಿಗೆ. ಅಜ್ಞಾನ ಬಂದಿತ್ತು, ಸ್ವಾಮಿ ಕೊಟ್ರೆ ಜ್ಞಾನ, ಇಲ್ಲದಿದ್ರೆ ಅಜ್ಞಾನ. ಯಾರಾದರೇನಂತೆ, ನೀ ಜ್ಞಾನ ಕೊಡದಿರಲು ಮನುಜ ಪಶು ಅಂತ ಹೇಳುತ್ತಾರೆ. ದೇವತೆಗಳಿಗಾದರೂ ದೇವ ಜ್ಞಾನ ಕೊಟ್ಟರೇನೆ ಉಂಟು, ಇಲ್ಲದಿದ್ದರೆ ನೀ ತಿಳಿಸಿದರೆ ತಿಳಿವೆ, ಮರೆಸಿದರೆ ಮರೆವೆ. ಮರೆಸಿ ಕೊಡಿಸ್ತೀಯನಪ್ಪ, ಇಲ್ಲೇ ಕೂತಿರ್ತೀವಿ, ತಿಳಿಸ್ತೀಯ, ನಿನ್ನ ಕುರಿತು ಎಲ್ಲ ಪ್ರಚಾರ ಮಾಡ್ತೀವಿ. ಅದನ್ನ ಹೇಳ್ತಾರೆ ಯಾರು, ಭೀಮವನವರು ಹೇಳ್ತಾರೆ. ಭೀಮವನವರ ಹೌದು, ಆಕೆ ಹೇಳ್ತಾಳೆ, ಕೃಷ್ಣ ಚೂರು ನಿನ್ನ ಮಹಿಮೆ ತೋರಬಾರದೆ ನಮಗೆ, ಮನಸ್ಸಿಗೆ ತೋರಬಾರದೆ. ಯಾಕೆ ತೋರ್ಬೇಕು, ತೋರಿದರೆ ನಮ್ಮ ಕೃಷ್ಣ ಹೀಗೆ ಅಂತ ಎಲ್ಲಾ ಕಡೆ ಹೇಳ್ಕೊಂಡ್ ಬರ್ತೇನಯ್ಯ, ಸುಮ್ಮನೆ ಕೊಡ್ತೀನ ನಾನು, ಅದು ಚುರುತೋರಯ್ಯ. ಅದರಿಂದ ಮಹಿಮೆಯ ತೋರಬಾರದೆ ಕೃಷ್ಣ, ತೋರಬಾರದೆ ಅಂತ ಹೇಳ್ತಾರೆ. ತೋರಿದರೆ ಎಲ್ಲರಲ್ಲಿ ನಾನು ಹೇಳಿಕೊಂಡು ಬರುವೆ, ನನ್ನ ಕೃಷ್ಣ ಇಂಥವ ಅಂತ ನಂಬಿಕೆಯಿಂದ ಹೇಳುವೆ. ಇಳಿದು ಪುಸ್ತಕ ನೋಡಿ ಹೇಳ್ತೇನಷ್ಟೇ. ಅದರಿಂದ ಆ ರೀತಿಯಲ್ಲಿ ಕೃಷ್ಣ ಮಹಿಮೆಯನ್ನು ತೋರತಾ ಇದ್ದಾನೆ. ಇಂದ್ರ ದೇವರು ಮಳೆ ಸುರಿಸ್ತಾ ಇದ್ದಾರೆ. ಎಂಥ ಮಳೆ ಅಂದರೆ ಪ್ರಳಯಕಾಲದ ಮೇಘಗಳು ಬಂದಿವೆ. ಕರೀತಾನೆ ಇಂದ್ರದೇವರು, ಹೇಳುತ್ತಾರೆ ಅಭಿಮಾನಿಗಳಿಗೆ, ಮೇಘಾಭಿಮಾನಿಗಳು ಕರೆದು ಹೇಳುತ್ತಾರೆ, ನೀವು ನನಗೆ ಒಳ್ಳೆಯದು ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿದ್ದರೆ, ಇಷ್ಟು ಕಾಲ ಸೇವಾ ಮಾಡಿದ್ದೀರಾ, ನನಗೆ ಹಿತ ಮಾಡಬೇಕು ಅಂತಿದ್ದರೆ ಆ ಬೃಂದಾವನ ಕೊಚ್ಚಿ ಹಾಕಿಬಿಡಿ. ಏನು ಇಂದ್ರದೇವರ ಆಜ್ಞೆ ಇರುತ್ತೋ, ಒಂದೊಂದು ಈ ಆಕ್ಸಿಲ್ ಅಂತ ಹೇಳ್ತಾರಲ್ಲ, ರಥದ ಮಧ್ಯೆ ಇರುತ್ತೆ ಹೊರಡು, ಚಕ್ರಕ್ಕೂ ಚಕ್ರಕ್ಕೂ ಮಧ್ಯ, ಅಷ್ಟು ದಪ್ಪ ಹನಿ. ಹನಿ ಅಷ್ಟು ದಪ್ಪ ಇದ್ರೆ ಬರುವ ಪ್ರವಾಹಕ್ಕೆ ಹೇಗಿರಬೇಕು? ಆಕಳು ಕೊಚ್ಚಿಕೊಂಡು ಹೋಗ್ತಾ ಇವೆ, ಎಲ್ಲರೂ ಕೊಚ್ಚಿಕೊಂಡು ಹೋಗ್ತಾ ಇದ್ದಾರೆ, ಮನೆಗಳು ಕೊಚ್ಚಿಕೊಂಡು ಹೋಗ್ತಾ ಇವೆ, ನಿಲ್ಲಲಿಕ್ಕಿಲ್ಲ, ಒಂದೇ ಚಳಿ ಮಳಿ ಒಂದೇ. ಅಂತಹ ಕಾಲಕ್ಕೆ ಕೃಷ್ಣ ನೋಡಿದ ಗೋವರ್ಧನ ಪರ್ವತ, ಬಹಳ ದೊಡ್ಡದು. ಈಗ ಚಿಕ್ಕದಾಗಿದೆ, ಒಳಕ್ ಹೋಗಿ 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 ಬಹಳ ಚಿಕ್ಕದಾಗಿದೆ, ಬಹಳ ವರ್ಷಗಳಾಯ್ತಲ್ಲ ದ್ವಾಪರ ಆಗಿ, ಅದರಿಂದ ಒಳಕ್ ಹೋಗಿಬಿಟ್ಟಿದೆ. ನಮಗೂ ಸಾಕು ಏರ್ಲಿಕ್ಕೆ ಶಕ್ತಿ ಇಲ್ಲ ಅಂದ್ರೆ ಚಿಕ್ಕದಾಗಿದೆ ಆ ಪರ್ವತ. ಆ ಕೆಳಗೆ ಅದರ ಅಡಿಯೇ 100 ಯೋಜನ 100 ಮೈಲಿ ದೂರ ಡಯಾಮೀಟರ್ ಅಂಥದ್ದನ್ನ ಎತ್ತಿದ ಕೃಷ್ಣ. ಏನೋ ಗುಂಡಕಲ್ಲು ಎತ್ತಿಲ್ಲ. ಗೋವರ್ಧನ ಪರ್ವತ ಅಂದ್ರೆ ನಮಗೆ ಪಿಕ್ಚರ್ ಲಿಸ್ಟ್ ಕಾಣುತ್ತೆ, ಏನೋ ಇಷ್ಟಿದೆ ಅಂತ ಹೇಳಿಬಿಟ್ಟು ನಾನು ನೋಡ್ತೀವಿ ಅಷ್ಟೇ. ಇಡೀ ಪರ್ವತ ಎಷ್ಟು ದೊಡ್ಡದು, ಅದರನ್ನ ಕೀಳತಾ ಇದ್ರೆ ಶಬ್ದಕ್ಕೆ ಎಲ್ಲರೂ ಹೆದರಿ ಓಡಿದ್ರಂತೆ, ಅಪ್ಪ ಏನೋ ಆಗ್ತಾ ಇದೆ ಅಂತ. ಅದರನ್ನ ಕೀಳಿದ, ಕೀಳಲಿಕ್ಕೆ ಈತ ಎಷ್ಟಿದ್ದ ಅಂದ್ರೆ ಪರ್ವತವನ್ನು ಮೀರಿದ್ದ, ಆ ರೂಪ ಧಾರಣೆ ಮಾಡಿದ. ಕೃಷ್ಣ ಪರ್ವತವನ್ನ, ಪರ್ವತ ಎತ್ತಬೇಕಾದ್ರೆ ಹಾಂಫಟ್ ಅಂತ ಬರಲಿಲ್ಲ, ಪುಸ್ತಕ ಹೀಗಿದ್ರೆ ಹೀಗೆ ಎತ್ತಬೇಕಲ್ಲ ಸ್ಲ್ಯಾಂಟ್ ಆಗಿ, ಕೈ ಹಾಕಿ ಎಬ್ಬಿಸಿದ ಎಬ್ಬಿಸಿದ ಎಬ್ಬಿಸಿದ, ಪರ್ವತ ಸೀಳಿದ ಶಬ್ದ ಬರ್ತಾ ಇದೆ ಭೂಮಿಯಿಂದ, ಪರ್ವತ ಬೇರಾದ ಶಬ್ದ, ಒಳಗೆ ಕೈ ಹಾಕಿದ, ತಾನೇ ತೋರಿದ, ಎತ್ತಿದ, ಒಂದು ಬೆರಳಲ್ಲಿ ಹಿಡಿದು ನಿಂತ, ಮಧ್ಯದಲ್ಲಿ ಕಂಬದಂತೆ ನಿಂತಿದ್ದಾನೆ ಪರ್ವತ, ಆಕಾಶದಲ್ಲಿ ದೊಡ್ಡ ಪಕ್ಷಿ ಅಂತ ಕಾಣ್ತಾ ಇದೆ, ಮೇಘಗಳ ಮಧ್ಯೆ ಪರ್ವತ ನಿಂತಿದೆ, ಆ ಪರ್ವತದಲ್ಲಿ ಗುಹೆಗಳು, ಗುಹೆಗಳಲ್ಲಿ ಸಿಂಹಗಳು ಹಾರತಾ ಇವೆ ಹೊರಗೆ, ಏನೋ ಪರ್ವತಕ್ಕಾಗಿದೆ ಅಂತ, ಸರ್ಪಗಳೆಲ್ಲ ಸರಸರಣೆ ಬರ್ತಾ ಇವೆ ಆ ಪರ್ವತದಿಂದ, ಮೇಲಿಂದ ಜೋತು ಬೀಳ್ತಾ ಇವೆ, ಎಲ್ಲಿ ಹೋಗ್ಬೇಕು ಗೊತ್ತಾಗ್ತಾ ಇಲ್ಲ, ಮೇಲೆ ಹೋಗ್ಬೇಕು ಅಂದ್ರೆ ಪರ್ವತ ಮೇಲೆ ಹೋಗ್ತಾ ಇದೆ, ಕೆಳಗೆ ಹೋಗ್ಬೇಕಂದ್ರೆ ಆಕಾಶದಲ್ಲೇ ಹಾರತಾ ಇವೆ ಸರ್ಪಗಳು, ಭೀಕರ ಮಳೆ. ಇನ್ನ ಈ ಪರ್ವತ ಏಳುವ ಕಾಲಕ್ಕೆ ಒಂದಕ್ಕೊಂದು ಗಿಡ ಹಾಕಿಕೊಂಡು ಬೆಂಕಿ ಬಂದು ಪರ್ವತ ನಾನಾ ಕಡೆ ಉರಿತಾ ಇದೆ, ಇನ್ನೊಂದು ಕಡೆ ಎಲ್ಲಾ ಪ್ರಾಣಿಗಳು ಓಡಿ ಬರ್ತಾ ಇವೆ. ಈ ತರ ಪರ್ವತದಲ್ಲಿದ್ದರೆ ಕಡೆಗೆ ಎಲ್ಲರೂ ಕೃಷ್ಣನ ಜೊತೆ ಸೇರಿದ್ದಾರೆ. ದೊಡ್ಡ ರೂಪ ಪರ್ವತ ಎತ್ತುವಷ್ಟು ಭೀಕರ ದೊಡ್ಡ ರೂಪ ತಗೊಂಡಿದೆ, ಪರ್ವತಕ್ಕಿಂತ ಹೆಚ್ಚು ರೂಪ ತಗೊಂಡ, ಕಂಬದಂತೆ ನಿಂತಿದ್ದ, ಯಾರಿಗೂ ಸಂಶಯ ಬರಲಿಲ್ಲ ಇವಾಗ ಕೈ ಬಿಟ್ಟರೆ ನಮ್ ಗತಿ ಏನು ಅಂತ, ನಂಬಿಕೆ ಇತ್ತು ಇವ ರಕ್ಷಣೆ ಮಾಡಿಯೇ ಮಾಡ್ತಾನೆ ಮಾಡಿಯೇ ಮಾಡ್ತಾನೆ ನಂಬಿಕೆ. ಆ ರೀತಿಯಲ್ಲಿ ಕೃಷ್ಣನ ಪಾದದ ಹತ್ರ ಇದ್ದಾರೆ. ಅಲ್ಲ ಎಷ್ಟು ಪಾದ ಹತ್ತದ್ದು, ಎರಡೇ ಕಾಸಿ ಗೊದ್ದಾಡಿದ್ವಲ್ಲ, ಹಸಿವೆ, ತಲೆ ಚಕ್ಕರು, ತಲೆನೋವು ಎಲ್ಲ ಆಗಿತ್ತು, ಮತ್ತೆ ವಾರಗಳಗಟ್ಟಲೆ ಏನು ವಿಶೇಷವಾದ ಮಳೆ ಬರ್ತಾ ಇದೆ, ಊಟಕ್ಕೆ ಹೇಗೆ ಅಂದ್ರೆ ತನ್ನ ನೋಟದಿಂದ ಊಟ ಬಡಿಸಿದನಂತೆ, ಎಲ್ಲರ ಹೊಟ್ಟೆ ತುಂಬಿದೆ, ಏನು ಪಂಚಭಕ್ಷ ಊಟ ಮಾಡಿದ್ರೆ ಹೇಗಿತ್ತೋ ಎಲ್ಲರ ಹೊಟ್ಟೆಯಲ್ಲಿ ಹಾಯಾಗಿದೆ, ಯಾರಿಗೂ ಹಸಿವೆ ಆಗ್ತಾ ಇಲ್ಲ, ಆನಂದವಾಗಿದ್ದಾರೆ. ನಮಗೂ ಹಾಗೆ ನೋಡಿದ್ರೆ ನಾವೊಂದು ಐದು ಏಕಾಸಿ ಮಾಡ್ತೀವಲ್ಲ ಭೀಷ್ಮ ಪಂಚಕೆಲ್ಲ ಮುಗಿಸ್ಬಿಡ್ತೇವೆ ಸ್ವಾಮಿ ನೋಡಲ್ಲ. ಆದ ರೀತಿಯಲ್ಲಿ ಎಲ್ಲಾ ರೀತಿಯಲ್ಲಿ ಎಲ್ಲರನ್ನ ಅನುಗ್ರಹ ಮಾಡಿದ, ಕೃಷ್ಣನನ್ನೇ ನೋಡುತ್ತಿದ್ದಾರೆ, ಕೃಷ್ಣನನ್ನೇ ಹೃದಯದಲ್ಲಿ ತುಂಬಿಕೊಳ್ಳುತ್ತಾ ಇದ್ದಾರೆ. ಅದೇ ಕೆಲಸ, ಕೃಷ್ಣನು ಅಲ್ಲಿ ಹಿಡ್ಕೊಂಡೇ ನಿಂತು ಮಾತಾಡ್ತಾ ಇದ್ದಾನೆ, ಸರಿ ಎಲ್ಲ ಮಾತಾಡ್ತಾನೆ ಅಲ್ಲ, ಮಾತಾಡ್ತಾ ಮಾತಾಡ್ತಾ ಚೂರು ಹೊರಸಿಕೊಳ್ಳಿ ಕೈ ಅಂದ್ರೆ ಗತಿ ಏನಪ್ಪ, ಯಾರು ಹೇಳಿಲ್ಲ ಕೃಷ್ಣನಿಗೆ, ನಮ್ಮವ್ರು ಹೇಳ್ತಾ ಇರ್ತಾರೆ ಪಾತ್ರೆ ಹಿಡ್ಕೊಂಡು ಬರ್ತಾ ಇರ್ತಾರೆ ನೋಡೋ, ಅದೊಂದು ಹೇಳ್ತಾರೆ ಪಾತ್ರೆ ಬಿದ್ದಿರುತ್ತೆ, ಆ ತರ ಇಲ್ಲ ಕೃಷ್ಣ ಚೆನ್ನಾಗಿದ್ದಾನೆ. ಆ ರೂಪವನ್ನ ವರ್ಣನೆ ಮಾಡುತ್ತಾರೆ, ಅದ್ಭುತವಾದ ರೂಪ. ಇತ್ತ ಇಂದ್ರದೇವರು ಬರ್ತಾ ಇದ್ದಾರೆ, ನೋಡಿದ್ರು ಮಳೆಯೆಲ್ಲ ಸುರಿಸಿ ಸುರಿಸಿ ಮೇಘಗಳು ಬಿಳಿಯಾದವು, ತೊಟ್ಟು ಬೀಳುತ್ತಾ ಇದೆ. ಕೃಷ್ಣ ಹೇಳಿದ ನೋಡಿ ಬನ್ನಿ, ನೋಡಿ ಬರ್ಲಿಕ್ಕೂ ತುಂಬಾ ದೂರ ಬರಬೇಕು, ಎಷ್ಟು 50 ಮೈಲಿ ದೂರ ಬರಬೇಕು ನೋಡಿಕೊಂಡು, ಪರ್ವತದ ಅಡಿಯಿಂದ ಕೊನೆ ಬಂದು ನೋಡ್ಬೇಕು ಮಳೆ ಬರ್ತಾ ಇದೆ ಅಲ್ಲ ಅಂತ. ಅಲ್ಲ ಹುಡುಗರು ಹುಡುಕೊಂಡು ನೋಡ್ತಾರೆ, ಮಳೆ ಇಲ್ಲ ಕೃಷ್ಣ, ಏನಿದೆ, ಹನಿ ಬೀಳುತ್ತಾ ಇದೆ, ಅದು ಇಂದ್ರನ ಕಟ್ಟು ಬೆವರು. ಹೌದಾ, ಅಲ್ಲ ಕಪ್ಪಾಗಿದೆ ಮೋಡ, ಅಲ್ಲ ಅದು ಇಂದ್ರನ ಮುಖ ಕಪ್ಪಾಗಿದೆ ಅಂತ. ಸರಿ, ಇಂದ್ರದೇವರು ಬಂದ್ರು, ಸ್ವಾಮಿ ನೀ ಕೊಟ್ಟರೆ ಜ್ಞಾನ, ಇಲ್ಲದಿದ್ದರೆ ಇಲ್ಲ, ಗೊತ್ತಾಯ್ತು ಹರಿಯೇ ಅಂತ ಶರಣಾಗತರಾದರು. ಶರಣಾಗತಿಯೇ ಭಗವತ್ ಪೂಜಾ ಅಷ್ಟೇ. ಅಲ್ಲಿ ದೇವರತ್ತೆ ಕಾಲಿಗೆ ಬೀಳುವಾಗ ನಾಮರತೆ ಕೃಷ್ಣ ನಿನ್ನನ್ನು ಅಂತ ಬಿದ್ದಿದ್ರೆ ದೊಡ್ಡ ಅಪರಾಧ ಆಗ್ತಿತ್ತು. ಕಾಲಿಗೆ ಬೀಳುವಾಗ ಕೃಷ್ಣ ತಪ್ಪಾಯಿತು, ನಾನು ನಿನ್ನ ಮರೆತೆ, ನೀನು ದೇವರಂತೂ ನನಗೆ ಗೊತ್ತಾಗಲಿಲ್ಲ, ನಾ ಮರೆತೆ ಅಂತ ಹೇಳಿದ್ರೆ ಅಪ್ಪ ಪಾಪ ಮಾಡಿದನೆಂಬುದೇ ಮಹಾಪಾಪ, ಸ್ವತಂತ್ರವಾಗಿ ಮರಿಲಿಕ್ಕಾದ್ರೂ ಆಗುತ್ತೆ ಅಂತ ಹೇಳ್ತೀಯಲ್ಲ ಅಂದ್ರೆ ಇನ್ನ ಸಿಟ್ಟಾಗ್ತಾನೆ ಕೃಷ್ಣ. ಅದಕ್ಕೆ ನೋಡಿದ್ರು ಮರೆಸಿದ್ದು ನೀನೆ, ಈಗ ಎಚ್ಚರ ಕೊಟ್ಟದ್ದು ನೀನೆ ಅಂತ ಶರಣಾಗತಿಯನ್ನ ವಹಿಸಿದರು. ಕೃಷ್ಣ ಪ್ರಸನ್ನನಾಗಿ ಬಿಟ್ಟ, ಹೌದಾ ಬಂತಲ್ಲ ಎಚ್ಚರ ಬಂತಲ್ಲ ಸಾಕು ಅಂದ. ವರ ಕೇಳಿಕೊಂಡ್ರು ಇಂದ್ರದೇವರು, ಸ್ವಾಮಿ ಒಂದು ವರ ಕೊಡಯ್ಯ, ಏನು ಬೇಕು ಅಂದರೆ ನನ್ನ ಮಗ ಬರ್ತಾನೆ ಅವನು ಸ್ವಲ್ಪ ಚೆನ್ನಾಗಿ ನೋಡ್ಕೋಬೇಕು, ನೀನೇ ನೋಡ್ಕೋಬೇಕು ಅಂದ್ರೆ ಕೃಷ್ಣ ಕಥಾಸ್ತು ಅಂತ ಹೇಳ್ತಾ ಇದ್ದ. ನಿನ್ನ ಮಗನ್ ನೋಡ್ಕೋಬೇಕಲ್ಲ, ಹೀಗೆ ನೋಡಿಕೊಂಡ್ರೆ ಸಾಕ, ಹೇಗೆ ದಾಸನಂತೆ ಇರ್ತೇನೆ, ಅವನು ಹೇಳಿದ್ದೆಲ್ಲ ಮಾಡ್ತೇನೆ, ಸಿಟ್ಟಾಗಲ್ಲ ಅವನ್ ನೋಡಿಕೊಳ್ತೇನೆ ಸಾಕ ಅಂದ ಕೃಷ್ಣ. ಹಾಗೇ ಮಾಡಿದ ಕೃಷ್ಣ. ಅರ್ಜುನ ಎಷ್ಟು ಸಲ ಕೃಷ್ಣನ ಕೃಷ್ಣ ಬಾರೋ ಹೋಗು ಅಂತ ಕರೆದ, ಕೊನೆಯಲ್ಲಿ ನಿಂತಾನೆ, ಎಂಥ ಸ್ವಾಮಿ ಈತನ ಬಾರೋ ಹೋಗು ಅಂತ ಕರೆದೆ, ಭುಜದ ಮೇಲೆ ಕೈ ಆಡಿಕೊಂಡು ಓಡಾಡಿದೆ, ಎಷ್ಟಿತ್ತು ಅದನ್ನೆಲ್ಲ ಕೃಷ್ಣ ಲೆಕ್ಕ ಮಾಡಲಿಲ್ಲ. ಯಾಕೆ ಇಂದ್ರದೇವರಿಗೆ ಕೊಟ್ಟವ ಮಾತು, ನಾನು ಯಾವುದು ಇಲ್ಲ, ಅಷ್ಟೇ ಅಲ್ಲ ಪಾಂಡವರ ಮನೆಯಲ್ಲಿ ಕುದುರೆಗಳ ತಾ ತೊಳೆದ. ಹೇಳ್ತಾರೆ ದಾಸವದರ್ಚತಿ, ದಾಸನಂತೆ ಅರ್ಚನೆ ಮಾಡ್ತಾನಂತೆ ಎಲ್ಲರನ್ನು ಕೂಡ, ಇಷ್ಟ ಆಗಿದೆ ಕೃಷ್ಣ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಅನುಗ್ರಹ ಮಾಡಿ ಕೃಷ್ಣನಿಗೆ ಗೋವಿಂದ ಎಂಬ ಬಿರುದನ್ನು ಕೊಟ್ಟು ಇಂದ್ರದೇವರ ಅಭಿಷೇಕವನ್ನು ಮಾಡಿ ಮುಂದಕ್ಕೆ ಹೊರಡ್ತಾ ಇದ್ದಾರೆ. ಅಂತಹ ಕಾಲದಲ್ಲಿ ಕೃಷ್ಣ ಎಲ್ಲಾ ಬೃಂದಾವನದಲ್ಲಿ ತನ್ನ ಎಚ್ಚರ ಮೂಡಿಸಿ ಮೂಡಿಸಿ ಅನುಗ್ರಹ ಮಾಡ್ತಾ ಇದ್ದಾನೆ. ಇದೆಲ್ಲ ಮೂಡಿದ್ಯಾರಿಗೆ, ವಿಶೇಷವಾಗಿ ಅವನಿಗಾಗೇ ತಪಸ್ಸು ಮಾಡಿ ಬಂದಂತಹ ಮಹಾನುಭಾವರು, ಸ್ತ್ರೀಯರು ಬಂದಿದ್ರು, ಗೋಪಿಕಾ ಸ್ತ್ರೀಯರೆಲ್ಲರೂ ಕೂಡ ಬಂದಿದ್ರು, ಭಗವಂತನ ವಿಶೇಷವಾದ ಸ್ಪರ್ಶವನ್ನ ಬಯಸಿದ್ರು. ಅವರೊಳಗೆ ಲಕ್ಷ್ಮೀದೇವಿಯ ಸನ್ನಿಧಾನವಿತ್ತು. ಅದಕ್ಕೆ ರಾಸಕ್ರೀಡೆ ಆಡಿದ. ರಾಸಕ್ರೀಡೆ ಆಡುವಾಗ ಒಬ್ಬೊಬ್ಬರ ಜೊತೆಗೆ ಒಂದೊಂದು ರೂಪ ಅಲ್ಲ ಅಂದ್ರು. ಆತ ಆಡಿದ್ದು ಲಕ್ಷ್ಮೀದೇವಿ ಜೊತೆಗ ಅಲ್ಲ ಅಂದ್ರು, ತನ್ನ ರೂಪ ಜೊತೆಗೆ ತಾನಾಡಿದ. ನಮಗ್ ಗೊತ್ತು, ವಿರಾಟ್ ರೂಪ ಚಿಂತನೆ ಮಾಡಿದ್ವು. ಜೀವ ಎಲ್ಲಿರ್ತಾನೆ? ಹೃದಯದಲ್ಲೆಲ್ಲೋ ಇರ್ತಾನೆ. ಶರೀರ ಸುತ್ತೋ ವಿರಾಟ್ ರೂಪ, ಹೌದಾ? ಗೋಪಿಕಾ ಸ್ತ್ರೀಯರು ಅವರ ಹೃದಯದಲ್ಲಿ ಎಲ್ಲೋ ಆ ಶರೀರದಲ್ಲಿ ಗೋಪಿಕಾ ಸ್ತ್ರೀಯರು ಚಿಕ್ಕ ಚಿಕ್ಕ ಜೀವರಾಶಿಗಳಿರಬೇಕು. ಅವರ ಸುತ್ತು ವಿರಾಟ್ ರೂಪ ಇರಬೇಕಲ್ಲ. ಆ ವಿರಾಟ್ ರೂಪದಿಂದೇ ತಾನು ಆಟ ಆಡಿದ. ಒಂದು ರೂಪದಿಂದ ಆ ಶರೀರ ಆಡಿಸ್ತಾ ಇದ್ದಾನೆ, ಇನ್ನೊಂದು ರೂಪದಿಂದ ಆ ಆಡಿಸುವ ತನ್ನ ರೂಪದ ಕೈ ಹಿಡಿದು ಆಡತಾ ಇದ್ದಾನೆ. ಇದಯ್ಯ ದೇವರ ರಾಸಲೀಲಾ ಅಂತ ಹೇಳಿದ್ರು. ನೋಡಿದವರೆಲ್ಲ ಸಂತೋಷ ಪಟ್ಟರು. 11 ಇಂದ್ರಿಯಗಳಲ್ಲಿ ತಾನೇ ನಾಟ್ಯ ಆಡತಾ ಇದ್ದಾನೆ. ನಾರದಾದಿಗಳೆಲ್ಲ ನೋಡಿ ಸಂತೋಷ ಪಟ್ಟಿದ್ದಾರೆ. ನಂತರ ತಾನೇ ಗಂಡನಾಗಿ ಬರಬೇಕು ಅಂತ ಪೂಜೆ ಮಾಡಿದ. ಹೆಣ್ಣು ಮಕ್ಕಳಿಗೆಲ್ಲ ಗುರುವಾಗಿ ತಪ್ಪು ತಿದ್ದಿದ. ಏನ್ ತಪ್ಪು ಮಾಡಿದ್ರು? ಕಾತ್ಯಾಯಿನಿ ವ್ರತ ಮಾಡಲಿಕ್ಕೆ ಹೊರಟು ನದಿಗೆ ಸ್ನಾನಕ್ಕಿಳಿದ್ರು. ಸ್ನಾನಕ್ಕಿಳಿದವರು ವಸ್ತ್ರವಿಲ್ಲದೆ ಇಳಿದ್ರು. ತಪ್ಪದು, ಅದು ದೇವ ಹೇಳನ, ದೇವತೆಗಳ ಹೇಳನ ಅದು. ಗಂಡಾಗಲಿ ಹೆಣ್ಣಾಗಲಿ ಸ್ನಾನ ಮಾಡುವಾಗ ಮೇಲೆ ವಸ್ತ್ರ ಇಲ್ಲದೆ ಸ್ನಾನ ಮಾಡಿದರೆ, ಆ ನೀರು ಸಾಕ್ಷಾತ್ತಾಗಿ ನಮ್ಮ ಮರ್ಮಾವಯವಗಳಿಗೆ ತಾಕಿದರೆ ಅದು ದೇವತೆಗಳಿಗೆ ಅವಮಾನ ಮಾಡಿದಂತಾಗುತ್ತೆ. ಅದರಿಂದ ವಸ್ತ್ರವಿಲ್ಲದೆ ಸ್ನಾನ ಮಾಡಬಾರದು. ಅದಕ್ಕೆ ಗಂಡಸರಿಗೆ ಮಡಿಪಂಚೆ, ಹೆಂಗಸರಿಗೆ ಕೋರಿ ಅಂತ ಬಂತು. ಅದು ಒಟ್ಟು ಮಾಡಬೇಕಂತ, ಇಲ್ಲದೆ ಮಾಡಬಾರದು ಅಂತ ಹೇಳ್ತಾರೆ. ಸಾರೀದ ಡಂಗೂರ ಯಮನು ಅಂತ ಯಮಧರ್ಮರಾಜರ ಕೊಡ್ತದೆ. ಹೇಳ್ತಾ, ಯಾರು ಮೈ ಮೇಲೆ ವಸ್ತ್ರ ಇಲ್ಲದೆ ಸ್ನಾನ ಮಾಡುತ್ತಾರೋ ಬೇಗ ಸೆಳಕೊಂಡು ಬನ್ನಿ ಅಂತ ಹೇಳ್ತಾರೆ ಯಮಧರ್ಮರಾಜರು. ನಮ್ಮವರಿಗೆ ಬಹಳ ಜನ ಗೊತ್ತಿರಲ್ಲ, ಬಹಳ ಜನಕ್ಕೆ ಸೂಕ್ಷ್ಮಗಳು ಗೊತ್ತಿರಲ್ಲ, ಹಾಗೆ ಮಾಡ್ತಾ ಇರ್ತಾರೆ. ಕೃಷ್ಣ ಅದು ಎಚ್ಚರ ಕೊಟ್ಟು, ಆ ಎಚ್ಚರ ಹೇಗೆ ಹೇಳಿದ ಅಂದರೆ, ನೀವು ವಸ್ತ್ರವಿಲ್ಲದೆ ಸ್ನಾನ ಮಾಡಿದರೆ ವಸ್ತ್ರವಿಲ್ಲದೆ ಜನ್ಮ ಬರುತ್ತೆ, ಪ್ರಾಣಿಗಳಾಗಿ ಹುಟ್ಟಬೇಕಾಗುತ್ತೆ ಎಂದು ತೋರಲಿಕ್ಕಾಗಿ ವಸ್ತ್ರ ಪಕ್ಕಕ್ಕಿಟ್ಟ. ನಂತರ ಬುದ್ಧಿ ಕೊಟ್ಟು ವಸ್ತ್ರ ಕೊಟ್ಟು ಅನುಗ್ರಹ ಮಾಡಿ ಹೊರಟ ಭಗವಂತ. ಒಟ್ಟಾರೆ ಯಾವಾಗ ಹೊರಟ ಅಂದ್ರೆ, ಕೃಷ್ಣನಿಗೆ ನಮ್ಮಿಂದ ಆಗಬೇಕಾಗಿದ್ದೇನೂ ಇಲ್ಲ ಅಂತ ಗೊತ್ತಾದಾಗ ಹೊರಟ. ಅಷ್ಟುವರೆಗೆ ಅಲ್ಲೇ ಇದ್ದ. ನಂತರ ಅಲ್ಲೂ ರಾಸಕ್ರೀಡೆಯಲ್ಲೂ ಕೂಡ ಅವರಿಗೂ ಚೂರು ಬಂತು, ನಾವೆಲ್ಲ ಚೆನ್ನಾಗಿದ್ದೇವೆ ಅದಕ್ಕಾಗಿ ಕೃಷ್ಣ ಬಂದ ಭಾವನೆ ಬಂತು. ಅದೃಶ್ಯನಾಗಿಬಿಟ್ಟಂತೆ. ರುರುದುಹು ಸುಸ್ವರಂ ರಾಜನ್ ಕೃಷ್ಣ ದರ್ಶನ ಲಾಲಧಾಹ. ಆ ಕೃಷ್ಣ ನೋಡ್ಲಿಕ್ಕಾಗಿ ಹತ್ತರಂತೆ, ಸ್ವರ ಸೇರಿಸಿ ಹತ್ತರಂತೆ, ಅಳೋದ್ರಲ್ಲಿ ಕೂಡ ಸ್ವಲ್ಪ ಸ್ವರ ಸೇರಿಸಿ ಅಂತ ಹೇಳ್ತಾರೆ, ಸುಸ್ವರಂ ಅಂತ ಹೇಳ್ತಾರೆ. ನಂತರ ಭಗವಂತ, ತಾಸಾಂ ಆವಿರಭುಚ್ಛೋರಿಹಿ ಸ್ವಯಮಾನ ಮುಖಾಂಬುಜ ನಗತಾ ಬಂದ. ಹೌದಾ, ಗೊತ್ತಾಯ್ತಾ? ನಿಮ್ಮ ಸೌಂದರ್ಯಕ್ಕೆ ಒಲಿದವನಲ್ಲ, ನಿಮಗಾಗಿ ಬಂದವ ಅಂತ ಗೊತ್ತಾಯ್ತಾ ಅಂತ ಹೇಳಿದ. ಎಲ್ಲರ ಜೊತೆಗೆ ಆನಂದ ಪಡಿಸಿದ ಅಂತ ಹೇಳ್ತಾ ಇದ್ದಾರೆ. ನಂತರ ಕೃಷ್ಣನ ಈ ಲೀಲೆ ನಡೆಯುವಾಗಲೇನೆ, ನಂತರ ಕೇಶಿ ದೈತ್ಯ ಬಂದ, ಕುದುರೆ ಆಕಾರದಲ್ಲಿ ಬಂದ, ಜನಿತ ಬಂದ, ಕೃಷ್ಣನ ಕಚ್ಚಬೇಕು ಅಂತ ಬಂದ ಬಾಯಿಂದ. ಕೃಷ್ಣ ನಾನೇ ಬರ್ತೇನೆ ಅಂತ ಕೈಯಿಟ್ಟ. ಒಳಗೆ ಹೋದ ಕೈಯನ್ನು ಕಚ್ಚಲಿಕ್ಕೆ ನೋಡಿದರೆ ಕೃಷ್ಣನ ಕೈ ಬೆಳೆಯಿತು ಬೆಳೆಯಿತು, ಅವನ ಹಲ್ಲುಗಳೆಲ್ಲ ಮುರಿದು ಹೋಗ್ತಾ ಇವೆ, ಕಣ್ಣು ಹೊರಗೆ ಬರ್ತಾ ಇದೆ, ಎರಡೂ ಶರೀರ ಎರಡು ಹೋಳ ಆಗಿಬಿತ್ತು. ಕೃಷ್ಣ ಅವನ ಸಂಹಾರ ಮಾಡಿದ. ಈ ರೀತಿಯಲ್ಲಿ ಪ್ರಲಂಬಾಸುರ, ಕೇಶಿ, ನಾನಾ ದೈತ್ಯರನ್ನು ಸಂಹಾರ ಮಾಡಿ ಕೊನೆಗೆ ಕಾಯ್ತಾ ಇದ್ದ ಕೃಷ್ಣ. ಯಾರಿಗೋಸ್ಕರ? ಅಕ್ರೂರನಿಗಾಗಿ ಕಾಯ್ತಾ ಇದ್ದ. ಅಕ್ರೂರ ಹೊರಟು ಬಂದ. ಕಂಸ ಹೇಳಿದ, ಧನುರ್ಯಾಗ ಮಾಡ್ತಾ ಇದ್ದೇನೆ, ಕೃಷ್ಣನ ಕರ್ಕೊಂಡು ಬಾ ಅಂದರೆ ಬರ್ತಾ ಇದ್ದಾನೆ. ಬೃಂದಾವನದಲ್ಲಿ ಹೆಜ್ಜೆ ಹಾಕ್ತಾನೆ. ಕೃಷ್ಣನ ಹೆಜ್ಜೆ ಗುರುತುಗಳೆಲ್ಲ ಕಾಣುತ್ತಾ ಇವೆ. ಅಲ್ಲರಿ, ಹೇಗೆ ಕಾಣುತ್ತೆ? ಒಂದು 10 ಜನ ಓಡಾಡಿದ ಜಾಗ ಮಣ್ಣಾಗಿರ್ಲಿ, ನಮ್ಮ ಹೆಜ್ಜೆ ಕಾಣುತ್ತಾ ಯಾರಿಗಾದ್ರು? ಯಾರಿಗೆ ಕಾಣಲ್ಲ ಅಂತ. ಅದು ಕೃಷ್ಣನ ಹೆಜ್ಜೆಯಲ್ಲಿ ಸಪರೇಟ್ ಆಗಿ ಹೇಗೆ ಕಾಣುತ್ತೆ ಅಂದರೆ, ಅದು ತೇಜೋಮಯವಾದಂತಹ ಹೆಜ್ಜೆ. ಅದು ಒಳಗೆ ಧ್ಯಾನದಲ್ಲಿ ಕಂಡವರಿಗೆ ಮಾತ್ರ ಕಾಣಲಿಕ್ಕೆ ಸಾಧ್ಯ. ಅದು ನೋಡಿದ ಕೂಡಲೇ ಎಲ್ಲ ಬೆಳಗ್ತಾ ಬೆಳಗ್ತಾ ಕಾಣ್ತಾ ಇದೆ ಕೃಷ್ಣನ ಹೆಜ್ಜೆಗಳು. ಅದು ನೋಡಿದ ಕೂಡಲೇ ಹಾ, ಕೃಷ್ಣನ ಹೆಜ್ಜೆ ಎಂದು ಗುರುತಾಯಿತು. ಉರುಳಾಡಿ ಬರ್ತಾ ಇದ್ದಾನೆ ಅಕ್ರೂರ. ನನ್ನ ಪಾದಧೂಳಿಯಲ್ಲಿ, ಭಕ್ತರ ಪಾದಧೂಳಿಯಲ್ಲಿ ಹೊರಳಾಡಿದರೆ ಜ್ಞಾನ ಖಚಿತ ಅಂತ ತೋರಲಿಕ್ಕೆ ಕೃಷ್ಣ ದರ್ಶನ ಕೊಟ್ಟದ್ದೇ ಆಕಳ ಹಾರನ್ನ ಕರೆಯುತ್ತ. ನಂತರ ಕೃಷ್ಣನನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ. ಗೋಪಿಕಾ ಸ್ತ್ರೀಯರೆಲ್ಲ ಅಳತಾ ಇದ್ದಾರೆ, ನಮ್ಮ ಪಾಡಿಗೆ ನಾವಿದ್ದುವು. ಮಾತು ನೋಡಿ ಚೆನ್ನಾಗಿದ್ದಾವೆ, ನಮ್ಮ ಪಾಡಿಗೆ ನಾವಿದ್ದುವು, ಯಾವುದನ್ನು ಹಿಡಿಸಿಕೊಳ್ಳದೆ ಇದ್ದುವು. ನಮ್ಮ ಮನಸ್ಸಲ್ಲಿ ಏನು ತುಂಬಿತ್ತೋ ಏನಿತ್ತೋ, ಆದರೆ ಎಲ್ಲಾ ತೆಗೆದು ನಿನ್ನ ರೂಪ ತುಂಬಿದೆಯಾ, ಈಗ ಹೊರಟು ಹೋಗ್ತಾ ಇದೆಯಾ ನ್ಯಾಯವ. ಹಲೋ, ನಿನ್ನ ರೂಪ ತುಂಬಿ ನಿನ್ನನ್ನೇ ಚಿಂತನೆ ಮಾಡುತ್ತಾ ನೀನೇ ಪ್ರಾಣ ಅಂತಿದ್ದ ನಮಗೆ ದೂರ ಹೋಗೋದು ಸರಿಯಾ? ಆಗ ಕೃಷ್ಣ ಕೊಟ್ಟ ಉತ್ತರ, ಹೌದು ನಿಮ್ಮಲ್ಲಿ ಪಾಪ ತುಂಬಿತ್ತು, ಪಾಪ ತೆಗೆಯಲಿಕ್ಕೆ ಹತ್ತಿರ ಆದೆ, ಮನಸ್ಸಲ್ಲಿ ನಿಮ್ಮಲ್ಲಿ ನನ್ನನ್ನು ತುಂಬಿದೆ. ಯಾಕೆ ಗೊತ್ತಾ? ಒಳಗಿದ್ದ ನನ್ನನ್ನು ನೋಡಬೇಕು ನೀವು, ಹೊರಗಿದ್ದ ನನ್ನನ್ನು ನೋಡಿ ಒಳಗಿರುವ ನನ್ನ ರೂಪದ ತಾಕತ್ತು ತಿಳ್ಕೊಂಡು ಅವನನ್ನು ಉಪಾಸನೆ ಮಾಡಿದೆ ಆ ಸ್ವಾಮಿ ನಿಮ್ಮನ್ನು ಎಡಬಿಡದೇ ಇರ್ತಾನೆ. ಹೌದಾ? ತತ್ವಾಭಿಮಾನಿಗಳನ್ನ ದೇವರ ಪೆಟ್ಟಿಗೆಯಲ್ಲಿಟ್ಟು ಪೂಜೆ ಮಾಡ್ತೇವೆ. ಪ್ರಾಣದೇವರು, ಗರುಡ ದೇವರು, ಶೇಷದೇವರು, ಇಂದ್ರದೇವರು ನೀಡಲ್ಲಷ್ಟೇ, ರಮ ಬ್ರಹ್ಮ ದೇವಾಹ ಅಂತ ಅವರು ಬರ್ತಾರೆ. ಹೌದು, ಇಂದ್ರದೇವರಿಗೂ ನಮಸ್ಕಾರ ಮಾಡ್ತೀವಿ, ಷೋಡಶಿಯಲ್ಲಿ ಬರುತ್ತೆ, ಚಿಂತನೆ ಮಾಡ್ತೀವಿ, ಎಲ್ಲರನ್ನ ನೋಡ್ತೀವಿ. ಹೌದು, ಆದರೆ ಹೊರಗಿನ ರೂಪ ಬೇಡ, ಹೊರಗಿನ ರೂಪ ಬೇಕು ಒಳಗಿನ ರೂಪದ ತಾಕತ್ತು ಪರಿಚಯ ಆಗೋ ತನಕ. ಆದರೆ ಒಳಗಿನ ರೂಪದ ಪರಿಚಯ ಆಯಿತಾ, ಇನ್ನು ಹೊರಗಿನ ರೂಪ ಅದೃಶ್ಯ ಆಗಿಬಿಡುತ್ತೆ, ಒಳಗಿನ ರೂಪ ಶಾಶ್ವತವಾಗಿ ನಿಲ್ಲುತ್ತೆ. ಕೃಷ್ಣ ಹೇಳ್ತಾ ಇದ್ದಾನೆ, ವಿಜಯದಾಸರು ಹೇಳುತ್ತಾರೆ, ಒಳಗೆ ಬಿಂಬನ ಚಿಂತನೆ ಮಾಡ್ತಾ ಇದ್ರೆ ಹೊರಗೆ ವಿಠಲ್ ರೂಪದಿಂದ ಯಾಕಯ್ಯ ನಾನು ಪೂಜೆ ಮಾಡ್ತಾ ಇಲ್ಲ ಅಂದ್ರೆ, ಸ್ವಾಮಿ ನಿನ್ನ ರೂಪಗಳು ಕೋಟಿ ಕೋಟಿ ಇವೆ, ಒಂದೊಂದನ್ನು ಕಲ್ಪ ಪರ್ಯಂತ ಪೂಜಾ ಮಾಡಿದ್ರು ಕೂಡ ಒಲಿಯಲ್ಲ ಅಂತ ನೀನೇ ಹೇಳಿದ್ದೀಯ, ಈ ರೂಪ ಬಿಟ್ಟರೆ ಒಲಿಯಲ್ಲ ಅಂದೀಯ, ಅದಕ್ಕೆ ಬಿಂಬ ಚಿಂತನೆ ಮಾಡ್ತಾ ಇದ್ದೇನೆ ಹರಿಯೇ ಅಂತ ಹೇಳ್ತಾರೆ. ಅದನ್ನ ಕೃಷ್ಣ ಉಪದೇಶ ಕೊಟ್ಟ, ಅದರಿಂದ ಅವರ ಮಾತುಗಳಿಗೆಲ್ಲ ಉತ್ತರ ಕೊಟ್ಟ. ನಾನು ಬೇಕಂತಲೇ ನಿಮ್ಮ ತಲೆಯಲ್ಲಿ ತುಂಬಿದ್ದು, ನನ್ನ ತಾಕತ್ತು ಪರಿಚಯ ಮಾಡಿಕೊಡಬೇಕು ಅಂತ ತುಂಬಿದ್ದು, ಆದ್ದರಿಂದ ಎಷ್ಟು ಕಾಲ ನಿಮ್ ಜೊತೆಗಿರಬೇಕು ಅಷ್ಟು ಕಾಲ ಇದ್ದೇನೆ, ನಿಮಗೆ ಸಂಶಯ ಪರಿಹಾರ ಮಾಡುವಷ್ಟು ಕಾಲ ಇದ್ದೇನೆ, ನಿಮಗೇನು ಸೌಖ್ಯ ಬೇಕೋ ಅದು ಕೊಟ್ಟಿದ್ದೇನೆ, ಆದರೆ ಅದರನ್ನ ನೆಪ ಮಾಡಿಕೊಂಡು ಒಳಗಿರುವ ನನ್ನ ಮೂರ್ತಿಯನ್ನು ಚಿಂತನೆ ಮಾಡಿ ನಿಮಗೆ ಪೂರ್ಣಾನುಗ್ರಹ ಆಗುತ್ತೆ ಎಂದು ತಿಳಿಸಿಕೊಟ್ಟ. ಹೊರಟ, ಅರ್ಥ ಆಯ್ತವರಿಗೆ, ಹಠ ಮಾಡಲಿಲ್ಲ. ಯಾಕೆ? ಒಳಗೆ ಅರ್ಥ ಮಾಡಿಸಿದವ ಅವನೇ. ನಂತರ ಕೃಷ್ಣನ ರಥ ಹೋಗುವವರೆಗೂ ನೋಡುತ್ತಾರೆ, ರಥದಿಂದ ಧೂಳಿ ಏರುತ್ತಾ ಇದ್ರೆ ಆ ಧೂಳಿಯನ್ನು ನೋಡತಾ ಇದ್ದಾರಂತೆ, ಕೊನೆಗೆ ಹಿಂದಿರುಗಿ ಬರ್ತಾ ಇದ್ದಾರೆ. ಹೇಳ್ತಾರೆ, ಕೃಷ್ಣ ಮಥುರೆಗೆ ಬಂದ ಮೇಲೆ ಉದ್ಧವನನ್ನು ಕಳಿಸಿಕೊಡ್ತಾನೆ. ಉದ್ಧವ ಚೂರು ನೋಡಿಕೊಂಡು ಬಾ, ತುಂಬಾ ಕಾಲ ಆಯಿತು. ಉದ್ಧವನ ತಲೆಯಲ್ಲಿ ಚೂರಿತ್ತು, ನಾನೇ ಕೃಷ್ಣನ ಭಕ್ತ, ಸ್ವಲ್ಪ ತಲೆಯಲ್ಲಿತ್ತು, ಹತ್ತಿರ ಇರ್ತೇನೆ ನಾನು, ತಿರುಗಾಡುತ್ತೇನೆ, ನಾನೇ ಬೇಕಾದವ. ಹೌದಲ್ಲ ಕೃಷ್ಣ, ಕೃಷ್ಣ ಅಂತಾನೆ ಉದ್ಧವ, ನಿನ್ನಂಥ ಭಕ್ತ ಹೋದರೆ ಅವರಿಗೂ ಸ್ವಲ್ಪ ಸಮಾಧಾನ ಆದೀತು, ಹೋಗಿ ಬಾ ಅಂತಾನೆ ಉದ್ಧವ. ಹೌದು ಹೌದು ಅಂದುಕೊಂಡು ಹೋಗ್ತಾನೆ. ಹೋಗಿ ಅವರ ಮಧ್ಯೆ ಕೂತರೆ ಉದ್ಧವ ಕೂಡ ನೋಡ್ಲಿಕ್ಕೆ ಕೃಷ್ಣನಂತೆ ಇದ್ದಾನಂತೆ, ಎಲ್ಲ ಒಂದೇ ಬಳಗ ದಾಯಾದಿಗಳು ನೋಡಿದುಕೊಳ್ಳಿ, ಎಲ್ಲರೂ ಕೃಷ್ಣ ಬಂದ ಕೃಷ್ಣ ಬಂದ ಅಂದುಕೊಂಡ್ರು. ನೋಡುತ್ತಾರೆ ಅವರನ್ನ, ಕೃಷ್ಣ ಹೇಗಿದ್ದಾನೆ, ಕೃಷ್ಣ ಕೃಷ್ಣ ನೋಡುತ್ತಾನೆ. ಕೊನೆಗೆ ತಿರುಗಿ ಬಂದು ಉದ್ಧವ ಹೇಳಿದ ಮಾತಿದು, ಕೃಷ್ಣ ಅಂತ ಹೇಳುತ್ತಾನೆ, ಕೃಷ್ಣ ನನಗೆ ಇನ್ನೊಂದು ಜನ್ಮ ಇದ್ರೆ ಆ ಗೋಪಿಕಾಸ್ತೆಯರು ಓಡಾಡುವ ಜಾಗದಲ್ಲಿ ಹುಲ್ಲಾಗಿ ಹುಟ್ಟಿತಯ್ಯ, ಅಹಂಕಾರ ಎಲ್ಲ ಭಕ್ತಿ ಹೋಯಿತು. ಅವರ ಭಕ್ತಿ ನೋಡಿದರೆ ಅಂಥ ಭಕ್ತಿ ಮಾಡುತ್ತಾ ಇದ್ದಾರೆ. ಚೂರೂ ಕೃಷ್ಣನ ಮೇಲೆ ಸಿಟ್ಟಿಲ್ಲ, ಬಿಟ್ಟು ಹೋದ ಅಂತಿಲ್ಲ. ಯಾಕೆ? ಒಳಗೊಳಗೆ ಕಾಣುತ್ತಾ ಬರ್ತಾ ಇದ್ದಾನೆ ಕೃಷ್ಣ. ಕೃಷ್ಣನ ಒಳಗೆ ನೋಡು ಭಾಗ್ಯ ಬಂತು ಅಂತ ಕೃಷ್ಣನ ಮೇಲೆ ಮನಸ್ಸಿಟ್ಟಿದ್ದಾರೆ. ಅವರ ಭಕ್ತಿಯ ನೋಡಿ ಕರಗಿ ಹೋದ ಉದ್ಧವ ಅಂತಾರೆ. ಆ ರೀತಿಯಲ್ಲಿ ಕೃಷ್ಣ ಪೂರ್ಣಾನುಗ್ರಹ ಮಾಡಿ ಹೊರಡ್ತಾ ಇದ್ದಾನೆ ಮಥುರೆಗೆ. ಮಧ್ಯದಲ್ಲಿ ಸಂಧ್ಯಾ ವಂದನೆಯ ಫಲ ಇವನೇ, ಇದ್ದರೂ ಸಂಧ್ಯಾ ವಂದನೆ ಮಾಡ್ಲಿಕ್ಕೆ ಹೊರಟ, ಯಾರು ಅಕ್ರೂರ. ಯಾಕಯ್ಯ ಹೊರಟದ್ದು ಅಂದ್ರೆ, ವಾದಿರಾಜರು ಬರೀತಾರೆ, ಅಪರೋಕ್ಷ ಜ್ಞಾನಿಯಾದರೂ ಕೂಡ ವೇದೋಕ್ತ ಕರ್ಮಾನುಷ್ಠಾನ ಬಿಡದಿದ್ದರೇನೆ ನನಗೆ ಪ್ರಿಯನಾಗ್ತಾನೆ ಎಂಬುದನ್ನ ಕೃಷ್ಣ ತೋರಿಕೊಡುತ್ತಾನೆ. ಅದಕ್ಕೆ ಅಕ್ರೂರ ಹೋಗಿದ್ದು ಅಂತ ಹೇಳ್ತಾರೆ. ಹಾಗಾದ್ರೆ ಚೂರು ಜ್ಞಾನ ಬಂತು ಅಂತ ಹೇಳಿ ಎಲ್ಲ ಬಿಟ್ಟು ಚೀಡಿ ಹಾಕೊಂಡು ಕೂತು ಏನು ಮಾಡದೇ ಇರ್ತಾರಲ್ಲ ಅಂತವ್ರ ಗತಿ ಏನಾಗ್ಬೇಕು? ಆ ರೀತಿಯಲ್ಲಿ ಕೃಷ್ಣ ಅಲ್ಲಿ ಅಕ್ರೂರ ಕೃಷ್ಣನ ಬಿಟ್ಟು ಧರ್ಮಾನುಷ್ಠಾನ ಮಾಡ್ಲಿಕ್ಕೆ ಹೊರಟರೆ ಕೃಷ್ಣ ಬಿಡಲಿಲ್ಲ. ನಾವು ಯಾವಾಗ ಆಚಾರವನ್ನು ಹಿಡ್ಕೊಂಡು ಧರ್ಮವನ್ನು ಹಿಡ್ಕೊಂಡಿರ್ತೀವೋ, ದೇವರನ್ನು ನಂಬಿ ದೇವ ನಮ್ಮ ಹಿಂದೆ ಬರ್ತಾನೆ ಎಂಬುದಕ್ಕೆ ಮುಳುಗಿದ ಅಘಮರ್ಷಣ ಸ್ನಾನ ಮಾಡ್ತಾ ಇದ್ರೆ ನೀರಿನೊಳಗೆ ಹರಿವಂಶ ವರ್ಣನೆ ಮಾಡುತ್ತಾರೆ. ಸರ್ಪಾಕೃತಿಯಲ್ಲಿ ಸಂಕರ್ಷಣ, ಅಲ್ಲಿ ಭಗವದ್ರೂಪ, ಆತನ ತೊಡೆಯ ಮೇಲೆ ಕೃಷ್ಣ, ಚಿಕ್ಕ ಮಗು ಕೃಷ್ಣ ಇದ್ದಾನೆ. ಪಕ್ಕದಲ್ಲಿ ಬಲರಾಮ ನೋಡುತ್ತಾರೆ. ಇವರೆಲ್ಲಿಂದ ಬಂದ್ರು ಅಂತ ನೋಡಿದರೆ ಅಲ್ಲಿ ಕೃಷ್ಣ ಮಾತಾಡಿಸ್ತಾನೆ, ಏನ ಕ್ರೂರ ಯಾವ ಬಂದಿಯಾ ಅಂತ ಮಾತಾಡಿಸ್ತಾ ಇದ್ದಾನೆ. ಅಯ್ಯೋ ಬರೇ ಅಸಂಪ್ಷನ್ ಅಲ್ಲ ಅದು, ಎದುರಿಗ ಮಾತಾಡಿಸ್ತಾ ಇದೆ, ಶಬ್ದ ಕೇಳುತ್ತಾ ಇದೆ, ನೋಡ್ತಾ ಇದ್ದಾರೆ. ನೋಡಿದ ಕೂಡಲೇ ಮತ್ತೆ ತಲೆ ಎತ್ತಾರೆ ನೀರಿನಿಂದ, ಅಲ್ಲಿ ಕೃಷ್ಣ ಇದ್ದಾನೆ, ತಮಾಷೆ ಮಾಡ್ತಾ ಇರ್ತಾನೆ. ಏ ಅಕ್ರೂರ, ಹಿಡ್ಕೊಂಡಿದ್ದೀವಿ ಹಗ್ಗಗಳನ್ನ, ಈ ಕುದುರೆ ಓಡ್ಕೊಂಡು ಹೋಗ್ತಾ ಇದೆ, ನಮ್ಗೆ ಹಿಡಿಲಿಕ್ಕೆ ಆಗ್ತಾ ಇಲ್ಲ, ಬೇಗ ಬಾ ಅಂತ ಕರೀತಾ ಇದ್ದಾನೆ ಮೇಲೆ ನಿಂತು. ಒಳಗೆ ಮುಳುಗಿದ್ರೆ ಯಾವಾಗ ಬಂದಿಯಾ, ಅದೇನು ಮೇಲೆ ಕೇಳ್ತಿದ್ಯಾ ಬಾ ಅಂತ ಹೇಳಿ ಕರಿತಾ ಇದ್ದಾನೆ. ಎರಡೂ ರೂಪದ ಚಲ್ಲಾಟ ನೋಡುತ್ತಾರೆ, ಒಳಗೂ ಹೊರಗೂ ಕಾಣ್ತಾ ಇದೆ ಭಗವದ್ ರೂಪ. ಆನಂದಪಟ್ಟು ಸ್ವಾಮಿಗೆ ನಮಸ್ಕಾರಗಳನ್ನು ಸಲ್ಲಿಸಿ ಬರ್ತಾ ಇದ್ದಾರೆ. ಅಂದ್ರೆ ದೇವರನ್ನು ನಂಬಿದರೆ, ಕೃಷ್ಣ ಹೇಳಿದ ನನ್ನ ಪಾದ ಧೂಳಿಯಲ್ಲಿ ಉರುಳಾಡಿದರೆ ಜ್ಞಾನ ಖಚಿತ ಅಂತ, ಜ್ಞಾನ ಬಂತು. ಕೂಡಿದ್ರೆ ಹೇಳ್ತಾ ಇದ್ದಾನೆ ಕೃಷ್ಣ, ಅಕ್ರೂರ ಏನೋ ಆಶ್ಚರ್ಯ ಕಂಡಂತಿದೆ, ಮುಖ ಎಲ್ಲ ಆಶ್ಚರ್ಯಮಯವಾಗಿದೆ. ಅಂದರೆ ಸ್ವಾಮಿ ಆಶ್ಚರ್ಯ ತಮ, ನೀ ಪಕ್ಕದಲ್ಲಿ ಕೂತರೆ ಆಶ್ಚರ್ಯಕ್ಕೆ ಬರ ಏನಯ್ಯ, ಮೈ ತುಂಬಾ ಆಶ್ಚರ್ಯ ಆಗುತ್ತೆ ಅಂತ ಹೇಳಿದರು. ನಂತರ ಮಧುರೆಗೆ ಹೊರಟಾಗ ಮಧುರೆ ಮುಂದೆ ರಸ ನಿಲ್ಲಿಸಿ ಹೇಳ್ತಾನೆ ಕೃಷ್ಣ, ಸಾಕು ನೀ ಮುಂದೆ ಹೊರಡು, ನಾನು ಬರುವ ಮಾರ್ಗವೇ ಬೇರೆ, ನನ್ ತುಂಬಾ ಕೆಲಸ ಇದೆ ಅಂತ. ಅಲ್ಲಿ ಎದುರೇಗ ಅಗಸರವ ಬರ್ತಿದ್ದ ಬಟ್ಟೆಗಳು ತಗೊಂಡು, ಅಲ್ಲ ಕಂಸ ಉಟ್ಟು ಬಿಟ್ಟ ಬಟ್ಟೆ, ಒಗೆದ ಬಟ್ಟೆ ಕೃಷ್ಣನ ಬೇಕಾ, ಇಲ್ಲ ಹೊಸ ಬಟ್ಟೆ ತಗೊಂಡು ಹೋಗ್ತಾ ಇದ್ದ. ನನ್ನ ಸೃಷ್ಟಿಯಲ್ಲಿ ಬಂದದ್ದು ಬಟ್ಟೆ, ವ್ಯರ್ಥ ಆಗ್ಬಾರ್ದು, ಯಾಕೆ ನಾಳೆ ಸಾಯ್ತಾನವ, ಅವನಿಗೆ ಯಾಕೆ ಬಟ್ಟೆ ಸುಮ್ಮನೆ ಅನವಸರವಾಗಿ, ಅದಕ್ಕೆ ಆ ಬಟ್ಟೆ ವ್ಯರ್ಥ ಮಾಡಬಾರದು ಅಂತ ಕೃಷ್ಣ ಕೇಳಿದ. ಕೊಳ್ಳಿಲ್ಲ, ಕೊಂದು ತಗೊಂಡ, ತಾನು ಉಟ್ಟ ತನ್ನವರಿಗೂ ಕೊಟ್ಟ, ಹಾಕೊಂಡು ಹೊರಟ. ಯಾಕಪ್ಪ ಬಟ್ಟೆ ಇರ್ಲಿಲ್ಲೇನು, ಬಟ್ಟೆ ಇಲ್ಲದೆ ಬಂದ ಕೃಷ್ಣ? ಇತ್ತು, ಆದರೆ ಚೂರು ಒಳ್ಳೆ ಬಟ್ಟೆ ಬೇಕಾಗಿತ್ತು. ಎಲ್ಲರಂತೆ ತಾನು ಬಟ್ಟೆ ಉಟ್ಟಿದ್ದ, ಅವನ ಬಟ್ಟೆ ಅವನೇ, ಆದರೆ ಹಳ್ಳಿಯಲ್ಲಿ ಬಟ್ಟೆ ಉಟ್ಟಿದ್ದ. ಹಳ್ಳಿ ಬಟ್ಟೆ ಹೇಗಿರುತ್ತೆ ಗೊತ್ತು, ಕೆಂಪಾಗಿರುತ್ತೆ, ಅದು ಎಷ್ಟು ಒಗೆದ್ರು ಕೂಡ ಬಿಳಿ ಆಗೋದೇ ಇಲ್ಲ, ಅಷ್ಟು ಕೆಂಪಾಗಿರುತ್ತೆ. ಬೇಕಾದ್ರೆ ನಾವು ಇಲ್ಲಿ ಯಾವುದು ಈ ಬಾಗಲಕೋಟೆ ಗುಲ್ಬರ್ಗ ಇಂತಹ ಕಡೆ ಹೋದ್ರೆ, ಆ ಬಸ್ ಸ್ಟ್ಯಾಂಡ್ ಹೋದ್ರೆ ಸಾಕು ಗೊತ್ತಾಗ್ಬಿಡುತ್ತದೆ, ಆ ಊರಿಗೆ ಕೂಡ ಹೋಗಬೇಕಾಗಿಲ್ಲ. ಆ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ರೆ ಈ ಹೊಸಪೇಟೆ, ಹೊಸಪೇಟೆ ಕೂಡ ಅಲ್ಲ, ಈ ಕೊಪ್ಪಳ, ಕೊಪ್ಪಳಕ್ಕೆ ಹೋದ್ರೆ ಅದ್ಭುತ ಆಗ್ಬಿಡುತ್ತೆ. ಅಲ್ಲಿ ಅಲ್ಲೆಲ್ಲ ಇಡೀ ಬಸ್ ಸ್ಟ್ಯಾಂಡ್ ಕೆಂಪು, ಯಾಕೆ ಎಲ್ಲ ಉಗುಳಿರ್ತಾರೆ, ಕೆಂಪು ಮಯ, ಎಲ್ಲಿ ಸೂಟ್ಗೆ ಸಿಡ್ಲಿಕ್ಕೂ ಸ್ಥಳ ಕಾಣ್ತಲ್ಲ, ಅವರ ಮೈ ಎಲ್ಲ ಕೆಂಪು, ಬಿಟ್ಟಿ ಬಟ್ಟೆಗಳು ಕೂಡ ಕೆಂಪೆ, ಟೋಪಿ ಇಟ್ಟಿರ್ತಾರೆ, ಕಟ್ಟಿ ಹಾಕಿರ್ತಾರೆ, ಎಲ್ಲ ಕೆಂಪು ಮಯ, ಬಸ್ಸು ಕೆಂಪು, ಬಸ್ ಸ್ಟ್ಯಾಂಡು ಕೆಂಪು, ಧೂಳಿ ಕೆಂಪು, ನಾವು ಕೆಂಪಾಗ್ಬಿಡ್ತೇವೆ. ಅದಕ್ಕೆ ನೋಡಿದ ಚೂರು ಬಿಳಿ ಬಡಿ ಬಟ್ಟೆ ಉಡೋಣ ಅಂತ ಒಳ್ಳೆ ಬಟ್ಟೆ ತಗೊಂಡ ಸ್ವಾಮಿ. ಬಟ್ಟೆ ಉಟ್ಟ ಮೇಲೆ ಗಂಧ ಬೇಕಲ್ವಾ, ಗಂಧಕ್ಕೆ ಹೊರಟ. ಹೊರಟರೆ ಕುಬುಜೆ ತ್ರಿವಸ್ತ್ರ ತರ್ತಾ ಇದ್ದಾಳೆ. ಕೇಳಿದ, ಚೂರು ಗಂಧ ಕೊಡ್ತೀಯ, ಏನ್ ಹೇಳಬೇಕು, ಚೂರು ತಗೋ, ನಿನಗಲ್ಲದೆ ಯಾರಿಗೆ ಕೊಡಬೇಕು ಕೃಷ್ಣ, ಎಂಥ ಮಾತು ಬಂತು. ಗಂಧಕ್ಕಿಂತ ಮಾತಿನ ಪರಿಮಳ ಜಾಸ್ತಿ ಇತ್ತು. ಅನುಗ್ರಹ ಮಾಡಿದ, ಡೊಂಕು ತಿದ್ದಿದ, ಮನಸ್ಸು ಚೆನ್ನಾಗಿತ್ತು, ಶರೀರ ಡೊಂಕಾಗಿತ್ತು. ನಮಗೆ ಮನಸ್ಸು ನಾನಾ ಡೊಂಕು, ಶರೀರ ಚೆನ್ನಾಗಿರುತ್ತೆ. ಆ ರೀತಿಯಲ್ಲಿ ಡೊಂಕು ತಿದ್ದಿದ, ಪೂರ್ಣಾನುಗ್ರಹ ಮಾಡಿದ, ಮೊಳ್ಳೆ ಮಾಲೆಯನ್ನ ಹಾಕಿ ನಮಸ್ಕಾರ ಮಾಡಿದ ಸುಧಾಮನಿಗೆ, ಮಾಲಾಕಾರನಿಗೆ. ಏನು ಬೈಕಯ್ಯ ಅಂದರೆ, ಭಕ್ತಿಂ ದೇಹಿ ಅಚಲಾಂ ಕೃಷ್ಣ, ಒಳ್ಳೆ ಭಕ್ತಿ ಕೊಡಪ್ಪ, ಇನ್ನೇನು ಬೇಡ ಅಂತ ಕೇಳಿದ. ಸಾಯುಜ್ಯ ಮೋಕ್ಷ ಅನುಗ್ರಹ ಮಾಡಿದ. ಹೊರಟ, ಧನುಸ್ಸನ್ನು ಮುರಿದ, ಕಂಸನಿಗೆ ಭಯ ತಂದ. ಬೆಳಿಗ್ಗೆ ಕೋಲಯ ಪೀಠವನ್ನು ಇಟ್ಟಿದ್ದಾರೆ, ಆನೆಯನ್ನ ಸಂಹಾರ ಮಾಡಿ ಅದರ ದಂತ ಕೇಳಿ ಭುಜದ ಮೇಲೆ ಹಾಕೊಂಡು ಹೊರಟಿದ್ದಾರೆ. ಸುಂದರವಾಗಿದ್ರಂತೆ, ಆ ಹಾಕೊಂಡ ದಂತಕ್ಕೆ ಮುಕ್ಕಾಲು ಭಾಗ ಇದ್ರಂತೆ, ಎರಿ ಎತ್ತರ. ಆ ದಂತ ಹಾಕೊಂಡು ಹೊರಟಿದ್ದಾರೆ, ಚಿಕ್ಕ ಚಿಕ್ಕವರು ದೊಡ್ಡ ದೊಡ್ಡ ದಂತಗಳು ಹಾಕೊಂಡು ಹೊರಟಿದ್ದಾರೆ. ಆ ರಕ್ತ ಸುರಿತಾ ಇದೆ ಮೈ ಮೇಲೆ. ಜಾನೂರ ಮುಷ್ಟಿಗಳು ನೋಡ್ತಾರೆ, ಅಯ್ಯೋ ಈ ಪ್ರಾಣಿಗಳನ್ನ, ಇಷ್ಟು ಜುಜುಬಿ ಚಿಕ್ಕ ಹುಡುಗರು, ಇವ್ರದ್ದು ಯುದ್ಧ ಮಾಡಬೇಕಾ ಅಂತ ನೋಡ್ತಾ ಇದ್ದಾರೆ. ನೋಡೋದ್ರೊಳಗೆ ಅವರನ್ನ ಎತ್ತಿ ಕಳಗ ಬೀಳು ಹಾಕಿ ಅವ್ರನ್ನ ಕೊಂದು ಮುಗಿದಾಯಿತು. ಆಶ್ಚರ್ಯ ಪಡ್ತಾರೆ ಅವರು. ನಂತರ ಕಂಸನ ಮೇಲೆ ಹಾರಿ ಕಂಸನ ಸೆಳೆದು ಕೊಂದ ಕೃಷ್ಣ, ಕ್ಷಣದಲ್ಲಿ ಪ್ರಾಣ ತೆಗೆದ. ಉಗ್ರಸೇನಿಗೆ ಪಟ್ಟ ಕಟ್ಟಿದ ಅಂತಾರೆ. ಅದನ್ನೇ ವಾದರಾದರು ಉಗ್ರಸೇನ ವಿಭೂತಿದಂ ಅಂತ ಕೃಷ್ಣನ ಸ್ತೋತ್ರ ಮಾಡುತ್ತಾರೆ. ನಾವು ದೇವರನ್ನ ಉಗ್ರಸೇನನಿಗೆ ವಿಭೂತಿ ಕೊಟ್ಟವ ಅಂತ ಚಿಂತನೆ ಮಾಡಬೇಕು. ಮಾಡಿದ್ರೆ ಏನಾಗುತ್ತೆ, ನಾವು ಉಗ್ರಸೇನರೇ, ನಮ್ಮೊಳಗೂ ಕಂಸ ಕೂತಿದ್ದಾನೆ, ನಮ್ಮನ್ನ ಸೆರೆಯಲ್ಲಿ ಹಾಕಿದ್ದಾನೆ, ಯಾವಾಗ್ಲೂ ಸೆರೆಯಲ್ಲೇ ಬಿದ್ದೀವಿ, ನಾನಾ ಬಯಕೆಗಳ ಸೆರೆ, ನಾನಾ ರೀತಿಯ ಸೆರೆ ಅದರಲ್ಲಿ ಹಾಕಿದ್ದಾನೆ. ಕೃಷ್ಣನ ಕೇಳಿಕೊಂಡ್ರೆ ಒಳಗಿರುವ ಕಂಸನನ್ನ ಕೊಂದು ನಮ್ಮನ್ನ ಬಿಡುಗಡೆ ಮಾಡಿ ನಮಗೂ ಕೂಡ ಶ್ರೀಹರಿಯ ಭಕ್ತಿ ಸಾಮ್ರಾಜ್ಯಕ್ಕೆ ಅಧಿಪತಿಗಳನ್ನಾಗಿ ಮಾಡುತ್ತಾನೆ. ಅದನ್ನೇ ಹೇಳ್ತಾ ಇದ್ದಾರೆ, ಉಗ್ರಸೇನ ವಿಭೂತಿದ ಕೃಷ್ಣ. ನಮಸ್ಕಾರ ಸಲ್ಲಿಸಿದ ಸೇವಕನಂತೆ. ನಂತರ ಏನೂ ಬೇಡದವ ಉಪನಯನ ಮಾಡಿಸಿಕೊಂಡ. ಎಲ್ಲ ಗೊತ್ತಿದ್ದವ ಸಾಂದೀಪನಿ ಆಚಾರ್ಯರ ಹತ್ರ ಓದಿದ್ದಂತೆ ಮಾಡಿದ. ನೋಡಿದ್ರಂತ ಸಾಂದೀಪನಿ ಆಚಾರ್ಯರು, ಈ ವ್ಯಕ್ತಿ ಓದಲಿಕ್ಕೆ ಬರಲಿಲ್ಲ, ಹೇಳಿಕೊಳ್ಳಲಿಕ್ಕೆ ಬಂದದ್ದು ಅಂತ ಗೊತ್ತಾಯ್ತು ಅವರಿಗೆ. ಅವರಿಗೆ ಗೊತ್ತಿದ್ದನ್ನ ದೇವರ ಮುಂದಿಡಲಿಕ್ಕೆ 48 ದಿನ ಬೇಕಾಯಿತು. ದೇವ ಕೇಳಿದ ಕೂಡಲೇ ಎಲ್ಲ ಒಪ್ಪಿಸಿದ. ಕೊನೆ ಕೇಳಿದ, ಗುರುದಕ್ಷಿಣೆ ಏನು ಕೊಡಲಿ? ಗುರುವಾದ್ರೆ ತಾನೇ ದಕ್ಷಿಣೆ ಕೊಡಬೇಕು ಸ್ವಾಮಿ, ನಾನು ಗುರುವೇ ಅಲ್ಲ. ಅಲ್ಲ ಕೇಳಿ, ಇಲ್ಲ ನನ್ನ ಹೆಂಡತಿ ಕೇಳಪ್ಪ, ನನಗೇನು ಬೇಕಾಗಿಲ್ಲ. ಅವಾಗೆ ಆಕೆ ಕೇಳ್ತಾಳೆ, ಕೃಷ್ಣ ನೀನು ಶಿಷ್ಯನಾಗಿ ಬರಲಿಲ್ಲ ಅಂತ ನಮ್ಗೆ ಗೊತ್ತಯ್ಯ, ನಾನು ಗುರುದಕ್ಷಿಣೆ ಕೇಳ್ತಾ ಇಲ್ಲ. ದೇವ ಕರುಣಾಮಯ, ನಿನ್ನಿಂದ ಮಾತ್ರ ಸಾಧ್ಯ ಇದು. ಏನು? ಮಗ ಸತ್ತು ಹೋಗಿದ್ದಾನೆ, ಬರಲಿಲ್ಲ, ಪಂಚಜನ ರಾಕ್ಷಸ ಹೊತ್ತುಕೊಂಡು ಹೋದ. ಕಾಯೋ ಹೇಳಿದರೆ ಪಂಚಜನ ಹತ್ರ ಹೋಗಿ ಅವನನ್ನ ಕೊಂದು ಶಂಖ ತೆಗೆದು ಯಮಧರ್ಮರಾಜರ ಪಟ್ಟಣಕ್ಕೆ ಹೋಗಿ ಆ ಮಗುವನ್ನು ಕರ್ಕೊಂಡು ಬಂದು ಕೊಟ್ಟ ಕೃಷ್ಣ. ಆದ್ದರಿಂದ ವಿಶೇಷವನ್ನ ಗುರುಗಳಿಗೆ ಗುರುದಕ್ಷಿಣೆಯನ್ನು ಸಮರ್ಪಣೆ ಮಾಡಿ ನಂತರ ಕೃಷ್ಣ ಮದುವೆಗೆ ಸಿದ್ಧ ಆಗ್ತಾ ಇದ್ದಾನೆ. ಏನು ವಿದ್ಯಾಭ್ಯಾಸ ಆದ ಕೂಡಲೇ ಮದುವೆ, ಸ್ಕೂಲ್ ಆದ ಕೂಡಲೇ ಮದುವೆ ಆಯಿತು ಕೃಷ್ಣನಿಗೆ. ಆಗಿನ ಕಾಲ ಅಷ್ಟೇ, ವಿದ್ಯಾಭ್ಯಾಸ ಆದ ಕೂಡಲೇ ಮದುವೆ ಮಾಡಿಬಿಡ್ತಾ ಇದ್ರು. ನಂತರ ಬೇಕಾದ್ರೆ ಮತ್ತೆ ಅಧ್ಯಯನ ಮಾಡಿಕೊ ಅಂತ ಹೇಳ್ತಾ ಇದ್ರು. ಚಿಕ್ಕವರಾಗಿದ್ದಾಗೆ ಮದುವೆ ಮಾಡ್ತಾ ಇದ್ರು. ನಂತರ ಕೃಷ್ಣ ಮದುವೆಗಾಗಿ ಕಾದಿದ್ದ. ದೊಡ್ಡವನ ಮದುವೆ ಆಗಬೇಕಲ್ಲ, ಬಂದ ರೇವತ ರಾಜ. ಬ್ರಹ್ಮದೇವರು ಹೇಳಿದ್ರು ನನ್ನ ಮಗಳನ್ನ ರೇವತಿಯನ್ನ ಕೊಡಬೇಕಂತೆ ಅಂದಾಗ ಆಕೆ ಎಷ್ಟಿದ್ಲು ಅಂದ್ರೆ ಆಕೆಗೆ ಮೊಣಕಾಲಿಗೆ ಬಂದ್ರು ಬಲರಾಮದೇವರು. ಅಷ್ಟು ಹತ್ರ ಇದ್ದಾಳೆ, ಆಕೆಯನ್ನು ಹೇಗೆ ಮದುವೆ ಮಾಡಿಕೊಳ್ಳೋದು? ಅದಕ್ಕೆ ನೇಗಿಲು ಹಾಕಿ ಸೆಳೆದ್ರು, ಭುಜಕ್ಕೆ ಬಂದಂತೆ. ನಾವು ಹೇಳಿವಣ ನೇಗಿಲು ಹಾಕಿ ಯಾರನ್ನ ಸೊಂಟ ಮುರಿದೋಗುತ್ತೆ. ಆದ್ರಿಂದ ಸರಿ ಮಾಡಿಕೊಂಡ್ರು, ಮದುವೆ ಮಾಡಿಕೊಂಡಿದ್ದಾರೆ. ಇತ್ತ ಭೀಷ್ಮಕ ರಾಜ, ಆತನ ಮಗ ರುಕ್ಮಿ, ಜರಾಸಂಧ, ಶಿಶುಪಾಲ ಎಲ್ಲ ಸೇರಿ ರುಕ್ಮಿಣಿಗೆ ನಿಶ್ಚಯ ಮಾಡುತ್ತಾ ಇದ್ದಾರೆ. ಶಿಶುಪಾಲನ ಜೊತೆಗೆ ಮದುವೆ ನಿಶ್ಚಯ ಮಾಡಿದ್ರು. ಕೃಷ್ಣನಿಗೆ ಕರೆಯುವರೆ ಕಡಿಸಲಿಲ್ಲ, ಅಭಿಮಾನವಂತ, ಬರಲ್ಲ ಇನ್ನೇನು ನಮ್ಮ ಆಟ ನಡೆಯುತ್ತೆ ಅಂದುಕೊಂಡ್ರು. ಆದರೆ ಅವರಿಗೆ ಗೊತ್ತಿದ್ದಿಲ್ಲ ಮದುಮಗಳೇ ಕಳಿಸ್ತಾಳೆ ಅಂತ ಹೇಳಿ ಅವರು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ಆಕೆ ಕಳಿಸ್ತಾ ಇದ್ದಾಳೆ, ಬರೆದು ಕಳಿಸ್ತಾ ಇದ್ದಾಳೆ, ನಮಗೆ ಬರೆದು ಕಳಿಸ್ತಾ ಇದ್ದಾಳೆ. ನಿಮಗೆ ದೇವರು ಬೇಕಾಗಿಲ್ಲಲ್ಲ, ಈಗ ನಿಮಗೂ ದೇವರು ಬೇಕಾ? ದೇವರು ಬೇಕಾದರೆ ಈ ಕೆಲಸ ಮಾಡಿ, ಶುತ್ವ ಗುಣ ಭುವನ ಸುಂದರ ಸಂಗಮಂಸೆ. ಸ್ವಾಮಿ ನಿನ್ನ ಗುಣಗಳನ್ನ ಕೇಳಿ 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 ನೀನು ಬೇಕು ಅಂತ ಬಂತು. ಅದಕ್ಕೆ ನನ್ನ ಕರ್ಕೊಂಡು ಹೋಗಯ್ಯ, ಶುನಕಗೆ ಯಜ್ಞಶೇಷ ಕೊಟ್ಟಂತೆ ನನ್ನನ್ನು ಶಿಶುಪಾಲನೆ ಕೊಡತಾ ಇದ್ದಾರೆ. ಆದ್ದರಿಂದ ನನ್ನ ಅನುಗ್ರಹ ಮಾಡು ಅಂತ ಕೃಷ್ಣನಿಗೆ ಬರೆದು ಕಳಿಸ್ತಾ ಇದ್ದಾಳೆ. ವಿಷ್ಣು ದ್ಯೋತನ, ಅಗ್ನಿದ್ಯೋತನ ಎಂಬ ಆ ಬ್ರಾಹ್ಮಣನ ಕೈಯಲ್ಲಿ ಆ ಬ್ರಾಹ್ಮಣ ಬಂದ, ಕೃಷ್ಣನೇ ಕೊಟ್ಟ. ಕೃಷ್ಣ ಅಂದ, ಹನುಮನೂ ಇದೇ ಕೆಲಸ ಮಾಡಿದ್ದ, ನೀನು ಅಂತ ಕೆಲಸ ಮಾಡಿದ್ಯಪ್ಪ, ಸಂತೋಷ ಆಯಿತು ಅಂತ ತನ್ನ ಆಲಿಂಗನ ಕೊಟ್ಟ. ಕೊಟ್ಟು ಕೈಯನ್ನು ಕುಲುಕಿದನಂತೆ ಆ ಕರೆಯೋಲೆ ತಂದದ್ದಕ್ಕೆ. ಆ ಕೈ ದೇವರು ಕುಲುಕಿದ ಕೈ ಸುಮ್ಮನೆ ಇರುತ್ತಾ? 2 ತಿಂಗಳ ಪರ್ಯಾಯ, 2 ವರ್ಷ ಪರ್ಯಾಯ ಮಾಡಿದ್ರು ಅಂತ ಹೇಳ್ತಾರೆ. ಅದೇ ಕೈ ಅಂತ ಹೇಳ್ತಾರೆ, ಅದ್ಭುತವಾದ ಕೈ. ನಂತರ ಕೃಷ್ಣ ಹೊರಟು ಬಂದ. ಭೀಷ್ಮಕರಾಜ ಹೇಳಿದ, ಒಳಗಂಡ ಇವರೇ ಕೂತಿದ್ದಾರೆ, ಎಲ್ಲ ಗ್ಯಾಂಗು, ನೀ ಹೊರಗೆ ಕೂಡಯ್ಯ, ಉಪವನದಲ್ಲೇ ಕೂತು ಬಿಡು, ಅಲ್ಲೇ ವಿಡಾರ ಮಾಡ್ತೇನೆ. ಕೃಷ್ಣ ಅಂದ, ಬಹಳ ಒಳ್ಳೆದು, ಹೊರಗಿಂದ ಹೊರಗೆ ಹೋಗ್ಲಿಕ್ಕೆ ಬಹಳ ಅನುಕೂಲ ಆಗುತ್ತೆ ಅಂತ ಹೇಳಿದ. ರುಕ್ಮಿಣಿ ದೇವಿ ದುರ್ಗಾದೇವಿ ಪೂಜೆಗೆ ಹೊರಗೆ ಬರ್ತಾ ಇದ್ದಾಳೆ, ಎಲ್ಲರೂ ನೋಡುತ್ತಾ ಇದ್ದಾರೆ. ಯಾಕೆ ಅಷ್ಟವರೆಗೂ ಆಕೆ ನೋಡಿಲ್ಲಂತೆ ಯಾರು? ಅಸೂರ್ಯಂ ಪಶ್ಯ, ಸೂರ್ಯನನ್ನು ನೋಡಲಿಲ್ಲ. ಗಂಡನ್ ನೋಡಬಾರದು, ಗಂಡು ಯಾದವರು ಒಂದು ಹುಳವನ್ನು ನೋಡಬಾರದು, ಅದು ದೀಕ್ಷ. ಆ ರೀತಿಯಾದಂತಹ ದೀಕ್ಷೆ ಇಡದಂತಹ ಆಕೆಯನ್ನ ಎಲ್ಲರೂ ನೋಡುವ ಭಾಗ್ಯ, ನೋಡುತ್ತಾ ಇದ್ದಾರೆ. ಖಡ್ಗ ಇಡ್ಕೊಂಡಿದ್ದಾರೆ ಕೃಷ್ಣ ಬಂದ್ರೆ ಹಾರಿಸಲಿಕ್ಕೆ. ಆಕೆ ನೋಡಿದ್ದಂತೆ, ನಿಮ್ ಪಾರಿ ಕೃಷ್ಣ ಯಾಕೆ ನಾನು ಸಾಲದು? ಒಂದು ಸಲ ನೋಟ ನೋಡಿದ್ಲು. ಆಕೆ ಯಾರು? ಬುದ್ಧಿಗೆ ಅಭಿಮಾನಿ, ಎಲ್ಲರ ಮೈಂಡ್ ಬ್ಲಾಂಕ್ ಆಯಿತು, ಎಲ್ಲ ಹೀಗೆ ಇದ್ದಾರೆ. ಕೃಷ್ಣ ಬಂದ, ಪಾಪ ನಿಧಾನಕ್ಕೇನೆ ಬಂದ, ಕರ್ಕೊಂಡ ಹೊರಟ, ನೋಡ್ತಾನೆ ಇದ್ದಾರೆ. ಆದ ಮೇಲೆ ಬುದ್ಧಿಗೆ ಬಂತು, ಅಯ್ಯೋ ಅಯ್ಯೋ ಕೃಷ್ಣ ಎಲ್ಲಿ ಹೊತ್ಕೊಂಡು ಹೋಗಿ ಆಯಿತು. ನಂತರ ಓಡಿದವ ರುಕ್ಮಿ, ಶಿಶುಪಾಲ ಅಳತ ಕೂತಿದ್ದಾನೆ. ಜರಾಸಂಧ ಸಮಾಧಾನ ಮಾಡಿದ, ಹೋಗ್ಲಿ ಬಿಡಪ್ಪ, ಇನ್ನೊಂದು ಹೆಣ್ಣು ನೋಡೋಣ ಅಂತ ಹೇಳಿದ. ಆದರೆ ರುಕ್ಮಿ ಕೂತಿಲ್ಲ, ಹೇಳ್ತಾನೆ, ನಾನು ಕೃಷ್ಣನ ಕೊಂದು ತರ್ತೇನೆ, ರುಕ್ಮಿಣಿನ ಕರ್ಕೊಂಡು ಬರ್ತೇನೆ. ಬಂದಿಲ್ಲ, ಪುರ ಪ್ರವೇಶ ಮಾಡಲ್ಲ ಅಂದ. ತಮ್ಮವರಂದ್ರು, ಅವರವರಂದ್ರು, ಇವನಿಗೆ ಪುರದಲ್ಲಿರೋ ಭಾಗ್ಯ ಇಲ್ಲ ಅದಕ್ಕೆ ಪ್ರತಿಜ್ಞೆ ಮಾಡಿದ ಅಂದುಕೊಂಡ್ರಂತ ಅವರು ಹೊರಟ. ಕೃಷ್ಣನ ಹಿಂದೆ ಬಿದ್ದರೆ ಕೃಷ್ಣ ಸಿಗತಾ ಇಲ್ಲ. ರುಕ್ಮಿಣಿ ದೇವಿ ಕೇಳಿದ್ದು ಸಿಗಪ್ಪ ಚೂರು ಅಂದರೆ ಸಿಕ್ಕ ಸಿಕ್ಕ ಮೇಲೆ ಯುದ್ಧಕ್ಕೆ ಬಂದರೆ ಆರು ಬಾಣಗಳನ್ನ ಹೂಡಿ ಛತ್ರ ಪತಾಕ ಬಾಣ ಬಿಲ್ಲು ಸಾರಥಿ ಕುದುರೆಗಳು ಏಕಕಾಲದಲ್ಲಿ ಕೊಂದ. ಇವನು ದಿಕ್ಕು ತೋರಿಸ್ತಾ ಇಲ್ಲ ಯಾರಿಗೆ? ರುಕ್ಮಿಗೆ. ವಾದಿರಾದರೂ ತಮಾಷೆ ಮಾಡ್ತಾರೆ ದೇವರಿಗೆ, ಏನಯ್ಯ ಹುಡುಗಿ ಹೊಸ ಹುಡುಗಿ ಅಂತ ಹೇಳಿ ಅವಳ ಮುಂದೆ ನಿನ್ನ ವಿದ್ಯಾ ಪ್ರದರ್ಶನ ಮಾಡ್ತಾ ಇದೀಯಾ ಅಂತ ಹೇಳ್ತಾರೆ, ಅವಳ ಮೆಚ್ಚುಗೆಗಾಗಿ ಮಾಡ್ತಾ ಇದೀಯಾ ಅಂತ ಹೇಳಿ ಕೊನೆಗೆ ರುಕ್ಮಿ ಸಿಕ್ಕರೆ ಕೊಲ್ಲಕ್ಕೆ ಹೋದರೆ ರುಕ್ಮಿಣಿ ಹೇಳ್ತಾರೆ ಕೊಲ್ಲಬೇಡಪ್ಪ ಅಂತಾರೆ. ಯಾಕೆ ಕೊಲ್ಲಬೇಡ ಅಂತ ಹೇಳಿದ್ದು? ಅಯ್ಯೋ ಲಕ್ಷ್ಮೀದೇವಿಗೂ ಮೋಹ ಬಂತ ಅಣ್ಣ ಅಂದ್ರೆ ಅಂದ್ರೆ ಅಲ್ಲ, ಈ ಕೊಂದ್ರೆ ಕೂತಕ ಬರುತ್ತಯ್ಯ ಕೊಲ್ಲಬೇಡ ಮತ್ತು ಕೊಂದ್ರೆ ಆಯಿತು ಅಂತ ಬಿಡಿಸಿದ್ಲು. ಆದರೆ ಕೊಂದಷ್ಟು ಮಾಡಿ ಕಳಿಸಿದ, ತಲೆ ಬೋಳಿಸಿ ಅರ್ಧ ಬೋಳಿಸಿ ಕಳಿಸಿದ. ಬಲರಾಮ ದೇವರು ಬಂದ್ರು, ಮಿಕ್ಕವರನ್ನ ಸವರಿ ಕೃಷ್ಣನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಕೃಷ್ಣನಿಗೂ ರುಕ್ಮಿಣಿಗೂ ವಿವಾಹ ನಡೆಯಿತು. ಹೇಳ್ತಾ ಇದ್ದಾರೆ ಮಾಂಗಲ್ಯ ತಂತು ನಾನೇನ ಜಗತ್ ಚಿರಂಜೀವಮಯ ಸಹ. ಅನಾದಿ ದಂಪತಿಗಳು ಭಕುತರಿಗಾಗಿ ಮದುವೆ ಹರಿಪಿಕೊಂಡೆ ಸುಲಭ ದೇವರ ದೇವ ವಿಜಯ ವಿಠಲ ಅಂತಾರೆ. ಆ ರೀತಿಯಲ್ಲಿ ಭಗವಂತ ಮದುವೆ ಮಾಡಿಕೊಂಡ. ಇಷ್ಟಕ್ಕೆ ಭಾಗವತ ಮುಗಿಯಲಿಲ್ಲ, ಭಾಗವತ ದಶಮಸ್ಕಂದ ಪೂರ್ಣ ಆಗಲಿಲ್ಲ. ಇಷ್ಟಕ್ಕೆ ಮಾಮೂಲಾಗಿ ಮುಗಿಸ್ಬಿಡ್ತೇವೆ, ತುಂಬಾ ಇದೆ. ಇಷ್ಟರವರೆಗೆ ಎಷ್ಟು ಭಾಗವತ ಬಂತೋ ಅದಕ್ಕೆ ಅಷ್ಟೇ ಭಾಗವತ ದಶಮಸ್ಕಂದದಲ್ಲಿ ಪೂರ್ಣ ಕೂತಿದೆ. ಶಿಶುಪಾಲ ಸಂಹಾರ ಗೊತ್ತು, ದಂತವಕ್ರನ ಕೃಷ್ಣ ಕೊಂದ ಇಲ್ಲ ಗೊತ್ತಾ ನಿಮಗೆ? ಆ ಕೃಷ್ಣ ಕೊಂದ ಬರುತ್ತೆ, ಕೊನೆಯಲ್ಲಿ ಬರುತ್ತೆ, ಎಲ್ಲ ಬರುತ್ತೆ, ವಿಸ್ತಾರವಾದ ಬರುತ್ತೆ. ಅದನ್ನ ನಾಳೆ ನೋಡಿ ಪೂರ್ಣಗೊಳಿಸಿ ಬಿಡೋಣ. ಏಕಾದಶ ದ್ವಾದಶ ದಶಮ ಉತ್ತರಾರ್ಧ ಎಲ್ಲ ಮುಗಿಸಿ ಬಿಡೋಣ, ನಾಳೆ ವಿಸ್ತಾರವಾಗಿ ನೋಡೋಣ ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣೆ.
ಉಡುಪಿ ಯಾವ